ಆಖ್ಯಾನಂ ಭೂತಂ ಭವತ್ ಭವಿಷ್ಯದಿತಿ ಪೂರ್ಣಾನಂದ ಜ್ಞಾನಶಕ್ತಿ ಸ್ವರೂಪಂ ನಿತ್ಯಭವ್ಯಯಂ ಚತುರ್ಧಾ ಸರ್ವಭೋಕ್ತಾರಂ ವಂದೇ ವಿಷ್ಣು ಪರಂ ಪದಂ. ಕೊನೆ ಭಾಗಟ ಸುಷುಪ್ತ ಸ್ಥಾನ. ವಿಕಲ್ಪೋ ದೇಹಬಂಧಾದಿ ಕೇನಚಿತ್ ಕಾರಣೇನ, ಅದೆಲ್ಲ ಆಗಿತ್ತಲ್ಲ, ಇನ್ನಿದೆಯಾ? ಮೂರನೇ ಸೋಯಮಾತ್ಮ ಅಧ್ಯಕ್ಷರಂ ಓಂಕಾರ ಅಧಿಮಾತ್ರಂ ಪಾದಾಃ ಮಾತ್ರಂ ನಾತ್ರಾಃ ಅಕಾರ ಉಕಾರೋ ಮಕಾರ ಇತಿ. ಜಾಗರಿತಸ್ಥಾನೋ ವೈಶ್ವಾನರೋ ಅಕಾರ ಪ್ರಥಮ ಮಾತ್ರ ಆಪ್ತೆರಾಧಿಮತ್ವಾದ್ವಾ ಆಪ್ನೋತಿ ಹ ವೈ ಸರ್ವಾನ್ ಕಾಮಾನ್ ಆದಿಶ್ಚ ಭವತಿ ಯಏವಂ ವೇದ. ಅಧಿಕಂ ಸರ್ವತಃ ಅವಿನಾಶಿ ಚ ಇತ್ಯಧ್ಯಕ್ಷರಂ. ಸಹ ಅಯಂ ಆತ್ಮ ಅಧ್ಯಕ್ಷರಂ ಅಂತೆ, ಅಧ್ಯಕ್ಷ ಅಧ್ಯಕ್ಷರಂ. ಅಧಿಕಂ ಸರ್ವತಂ ಅವಿನಾಶಿ, ಅಕ್ಷರಂ ಅಂದರೆ ನಾಶರಹಿತ, ಅಧ್ಯಕ್ಷರಂ ಅಂದ್ರೇನು, ಅಧಿಕಂ ಅಕ್ಷರ, ಎಲ್ಲರಿಗಿಂತ ಹೆಚ್ಚು ಅಕ್ಷರ, ಮಹಾಲಕ್ಷ್ಮಿ ಅಕ್ಷರಗಳು ಅವರಿಗಿಂತ ಅಕ್ಷರನಾದ್ದರಿಂದ ದೇವರನ್ನ ಅಧ್ಯಕ್ಷರ ಅಂತ ಕರೀತಾರೆ. ಬೇರೆ ಕಡೆಗೆ ಪರಮಾಕ್ಷರ ಅಂತ ಕರೆದರು. ಪರಮಾಕ್ಷರ, ಅಕ್ಷರ ಮತ್ತು ಅಧ್ಯಕ್ಷರ ಎಲ್ಲ ದೇವರ ಹೆಸರುಗಳು. ಅಧ್ಯಕ್ಷರ ಕನ್ನಡ ಮಾಡ್ಕೊಂಡ್ಬಾರ್ದು, ಅಧ್ಯಕ್ಷರ ಕಾರ್ಯದರ್ಶಿಗಳ ಇದ್ದಾಗೆ ಅಧ್ಯಕ್ಷರ ಅಧ್ಯಕ್ಷರಂ. ಅಧಿಕ ಏವ ಮಾತ್ರಾಹ ಅಂಶಾಹ ಯಶ ತದಧಿ ಮಾತ್ರಂ. ಇದು ಮಾತ್ರಗಳಿವೆ, ಅಕಾರ ಉಕಾರ ಮಕಾರ ಇವೇನಿವು ಮಾತ್ರಗಳು, ಅಕ್ಷರಗಳು. ಅಧಿಕ ಬಹಳ ಶ್ರೇಷ್ಠವಾದಂಥ ಅಕ್ಷರಗಳು. ಅದಕ್ಕೆ ಆತನ ಏನಂತ ಕರೀತಾರೆ, ಅಧ್ಯಕ್ಷರಂ ಅಂತ ಇನ್ನೊಂದು ಅರ್ಥ. ಅಕ್ಷರ ಅಂದರೆ ಮಾತ್ರ, ಅಧಿ ಅಕ್ಷರಂ ಅಧಿಕ ಮಾತ್ರ, ಅತ್ಯಂತ ಶ್ರೇಷ್ಠವಾದಂಥ ಮಾತ್ರಗಳಿಂದ. ಉದಾಹರಣೆ ಬಿ ಎ ಇದೆ, ಎಮ್ ಎ ಇದೆ, ಎಮ್ ಎ ಎಂಬುದು ಏನಾಯಿತು ಬಿ ಎಗಿಂತ, ಅಧ್ಯಕ್ಷರ ಪರಮಾತ್ಮ ಆ ಉಮ ಎಂಬುದು ಎಂಥದ್ದು ಅಂದರೆ ಅದಕ್ಕಿಂತ ದೊಡ್ಡದು ಇಲ್ಲವೇ ಇಲ್ಲ. ಅವುಗಳಿಂದ ವಚನ, ಆದ್ದರಿಂದ ಅಧ್ಯಕ್ಷರಂ ಅಂತ ದೇವರಿಗೆ ಹೆಸರು. ಹೌದು, ಮಾತ್ರ ಅಂಬುದು ಇಲ್ಲಿ ಮಾತ್ರ ಶಬ್ದ ಅಕ್ಷರ ಅಂತ ಹೇಳಿದ್ರು ಇಲ್ಲಿ. ಆಮೇಲೆ ಮುಂದಿನ ಮಾತದು ಇನ್ನೊಂದು ಅರ್ಥ. ಮಾತ್ರ ಅಂದರೆ ಹ್ರಸ್ವ ದೀರ್ಘ ಇತ್ಯಾದಿ ಮಾತ್ರ. ಆಮೇಲೆ ಅಧಿಕ ಏವ ಮಾತ್ರಾಹ ಅಂಶಾಹ, ಅದಕ್ಕೆ ಅರ್ಥ ಹೇಳಿದರು. ಅಂಶಾಹ ಯಶ್ಯ ತದ ಅಧಿಮಾತ್ರಂ, ಒಂದು ಅಧ್ಯಕ್ಷರಂ ಇನ್ನೊಂದು ಅಧಿಮಾತ್ರಂ ಅದು ಹೇಳಿದರು. ಅಧ್ಯಕ್ಷರ ಅಧಿಮಾತ್ರಂ ಪಾದ ಮಾತ್ರ ಅಕಾರ ಉಕಾರೋ ಮಕಾರ ಇತಿ. ಮಾತ್ರೆಗಳು ಯಾವುದು ಮೊನ್ನೆ ಅಂದರೆ ಅಕಾರ ಉಕಾರ ಮಕಾರ, ಮೂರು ಅಕ್ಷರಗಳಿವೆ. ಆಯಿತ್ಯನೇನ ಅಭಿಧಾನೇನ ಆಕ್ರಿಯತೆ ಇತಿ ಅಕಾರ. ದೇವರೇನಂತ ಕರೀತಾರೆ, ಅಕಾರ ಇತಿ, ಉಕಾರ ಅಕಾರ ಮಕಾರ. ಆ ಇತಿ ಆಕ್ರಿಯತೆ ಇತಿ ಅಕಾರ, ಓಂಕಾರ ಓಂ ಅಂತ ಕರೆಯಲ್ಪಟ್ಟಾಗ ಓಂಕಾರ, ಓಂ ಶಬ್ದದಿಂದ ಕರೆಯಲ್ಪಡೋನು ಓಂಕಾರ, ಆ ಶಬ್ದದಿಂದ ಕರೆಯೋನು ಅಕಾರ, ಹೂವಿಂದ ಕರೆದರೆ ಉಕಾರ, ಮಾಯಿಂದ ಕರೆದರೆ ಮಕಾರ. ಅದಕ್ಕೆ ಆ ಊಮ ತತ್ರ ಪೂರ್ವೋಕ್ತೋ ವಿಶ್ವಾನರ ಪ್ರಥಮ ಮಾತ್ರ ಇತ್ಯಾದಿ ಅನುವಾದ. ಆ ಅಂದರೆ ವಿಶ್ವ, ಮತ್ತು ಹೂ ಅಂದರೆ ತೈಜಸ, ಆಮೇಲೆ ಪಾ ಅಂದರೆ ಪ್ರಾಜ್ಞ. ಈ ರೀತಿಯಲ್ಲಿ ಆ ಊಮ ಓಂಕಾರದಲ್ಲಿ ಸೇರ್ಕೊಂಡ್ಬಿಟ್ಟಿದೆ ಅಂತ ಹೇಳ್ತಾರೆ. ತತ್ರ ಪೂರ್ವೋಕ್ತೋ ವಿಶ್ವಾನರ ಪ್ರಥಮ ಮಾತ್ರ ಇತ್ಯಾದಿ ಅನುವಾದ ಅಕಾರ ಇತ್ಯಾದಿಕಂ ವಿಧೇಯಂ. ಅಕಾರ ಇತ್ಯಾದಿಗಳಿಂದ ಇವರು ಅಚ್ಚರಾಗಿದ್ದಾರೆ ಅಂತರ್ಥ. ಪ್ರಾಜ್ಞ ತೈಜಸಶ್ಚ ಆದಿರಶ್ಚ ಇತಿ ಆದಿಮಾತ್, ಆದಿಮಾನ್ ಇತ್ಯಾದಿಮಾನ್ ಅಂತ ಬಂತು. ಯಾವ್ಯಾವುದು ಆಪ್ತೇರ್ ಆದಿಮತ್ವಾತ್ವಾ ಆಪ್ನೋತಿ ಹವೇ ಸರ್ವಾನ್ ಕಾಮಾನ್ ಆದಿಶ್ಚ ಹೋಯಿತಿ ಏವಂ ವೇದ. ಸುಪ್ತೇರ್ ಉತ್ಥಾನೆ ಪ್ರಾಜ್ಞ ತೈಜಸಶ್ಚ ಆದಿ ಶ್ಯಸ್ಯ ಆದಿಮಾನ್. ಸುಪ್ತೇ ಉತ್ಥಾನೆ ಪ್ರಾಜ್ಞಾದ್ ವಿಭಕ್ತೋ ಭವತಿ ವಿಶ್ವ. ಸ್ವಪ್ನಾದ ಉತ್ಥಾನೆ ತೈಜಸಾತ್ ಆದಿಶ್ಚ ಅಸ್ಯ ಉಪಾಸಕಸ್ಯ ಭವತಿ. ಅಲ್ಲಿ ಹೇಳ್ತಾರೆ ಮುಂದೆ, ಆಪ್ನೋತಿ ಸರ್ವಾನ್ ಕಾಮಾನ್ ಆದಿಶ್ಚ ಆಪ್ತೇ ಆದಿಮತ್ವಾದ್ವಾ. ಒದ್ದೇನು ಮೊದಲು ಬರೋದು, ಆಮೇಲೆ ಬರೋದು, ಎರಡನೇ ಬರೋದು ಅಂತ ಹೇಳಿದರು. ಅದೇನು ಹಾಗೆಂದರೆ, ಸುಪ್ತೇರ್ ಉತ್ಥಾನೆ ನಿದ್ರೆ ಕಡದ ಎದ್ದಾಗ ಪ್ರಾಜ್ಞಾತ್ ವಿಭಕ್ತೋ ಭವತಿ ವೈಶ್ವ. ವಿಶ್ವನಾಮಕ ಪರಮಾತ್ಮ ಈಗ ಇದಕ್ಕೆ ನಿಯಾಮಕನಾಗಿ ಬರ್ತಾನೆ, ಅದಕ್ಕೋಸ್ಕರ ವಿಭಕ್ತ ಅಂತ ಕರೆದ್ರೆ ಹೊರತು ರೂಪರೂಪ ಭೇದ ಎಂಬ ಅರ್ಥದಲ್ಲ. ಪ್ರತ್ಯೇಕವಾಗಿ ಕಾಣಿಸ್ತಾನೆ ಎಂಬ ಅರ್ಥದೊಳಗೆ, ಪ್ರತ್ಯೇಕ ಅವಸ್ಥೆಯನ್ನು ಕೊಡ್ತಾನೆ ಎಂಬ ಅರ್ಥದೊಳಗೆ ವಿಭಕ್ತ ಅಂತ ಕರೀತಾರೆ. ಸ್ವಪ್ನಾದುತ್ಥಾನೆ ತೈಜಸ ಆದಿಶ್ಚ ಅಸ್ಯ ಉಪಾಸಕಸ್ಯ ಭವತಿ. ಸ್ವಪ್ನಸ್ಥಾನ ತೈಜಸ ಉಕಾರೋ ದ್ವಿತೀಯ ಮಾತ್ರ ಉತ್ಕರ್ಷಾದುಭಯತ್ವಾದ್ವಾ. ಆ ಅಂತ ಕರೆದ್ರು, ಆಮೇಲೆ ಹೂ ಅಂತ ಕರೆದ್ರು. ಉಕಾರದಿಂದ ತೈಜಸ್ಯ ಪರಮಾತ್ಮ ವಾಚ್ಯ. ಅದಕ್ಕೆ ಯಾತಕ್ಕೆ ಹೂ ಅಂತ ಕರೀತಾರೆ ಅಂದರೆ, ಉತ್ಕರ್ಷಾತ್ ಆ ಅಂದರೆ ಅಧಿಕ, ಹೂ ಅಂದರೆ ಉತ್ಕೃಷ್ಟ. ಉತ್ಕರ್ಷಾದುಭಯತ್ವಾದ್ವಾ உத்கர்ஷிதே வை ஜானசந்ததிம் சமானஸ்ய பவதி நாஸ்ய அப்ரஹ்மவித் குலே பவதி ஏவம் வேதா. உத்கர்ஷதி ஹவை ஜானசந்ததிம் சமானஸ்ய பவதி. யாரோ தேவரன்ன ಈ ರೀತಿ ಉಪಾಸನೆ ಮಾಡ್ತಾರೋ ಅವರನ್ನ ಏನು ಮಾಡ್ತಾರೆ, ಉತ್ಕರ್ಷತಿ ಮೇಲಕ್ಕೆತ್ತಾನೆ ಪರಮಾತ್ಮ, ಒಂದು ಐಶ್ವರ್ಯಾದಿಗಳನ್ನು ಕೊಡ್ತಾನೆ, ಇನ್ನೊಂದು ಜ್ಞಾನಸಂತತಿ ಜ್ಞಾನಸಂತತಿಯನ್ನು ಕೊಡ್ತಾನೆ. ಜ್ಞಾನಸಂತತಿ ಎರಡರ್ಥ, ಜನ್ಮ ಜನ್ಮಗಳಿಗೂ ಜ್ಞಾನ ಕೊಡ್ತಾನೆ ಮತ್ತು ಅವ್ರ ವಂಶದವರಿಗೂ ಜ್ಞಾನ ಕೊಡ್ತಾನೆ. ಆದ್ದರಿಂದ ಜ್ಞಾನಸಂತತಿ ಅಂತ ಹೆಸರು. ಇವತ್ತು ಜ್ಞಾನ ಬರೋದು ಎರಡು ಲಾಭ ನಮಗೆ, ಇವತ್ತು ಬಂದ ಜ್ಞಾನ ಮುಂದಿನ ಜನ್ಮಕ್ಕೆ ಹಾಗೆ ಮುಂದುವರಿತಾ ಹೋಗುತ್ತೆ ಮತ್ತು ಮುಂದಿನವರಿಗೆ ಮುಂದುವರುತ್ತೆ, ಎರಡು ಕಡೆ ಉಪಯೋಗ ಆಗುತ್ತೆ. ಆದ್ದರಿಂದಾಗಿನೇ ಇನ್ಯಾವುದು ಕೂಡ ಆ ರೀತಿ ಬರೋದಿಲ್ಲ. ಜನ್ಮದಿನಕ್ಕೆ ಬರತಕ್ಕಂಥ ಮತ್ತು ವೃದ್ಧಿ ಆಗ್ತಕ್ಕಂಥ ವಸ್ತು ಅಂದರೆ ಜ್ಞಾನ ಸಂತತಿ, ಅದನ್ನು ಕೊಡ್ತಾನೆ. ಮುಂದೆ ವಂಶದವರು ವಂಶ ಅದನ್ನು ಹೇಳ್ತಾನೆ, ಅಶ್ಯ ಅಬ್ರಹ್ಮವಿತ್ ಕುಲೇ ಭವತಿ. ಅವನ ವಂಶದವ್ರು ಯಾರು ಬರೋದಿಲ್ಲ, ಬ್ರಹ್ಮಜ್ಞಾನಿ ಅಲ್ದವ್ರು ಹುಟ್ಟೋದೇ ಇಲ್ಲ ಅಂತ ಹೇಳ್ಬಿಟ್ರು. ಅಷ್ಟರ ಮಟ್ಟಿಗೆ ಸರಿಯಾದ ಜ್ಞಾನಿಗಳಾದರೆ ಅಷ್ಟು ಹಿಂದೆ ಹೇಳಿದ ಕೃತಯುಗದಲ್ಲಿ ನಿಯಮ ಅಂತ ಹಿಂದೆ ಹೇಳಿದ್ದಾರಾಗಲೇ, ಆ ಉಪನಿಷತ್ ಬಂದಾಗ ತಿಳ್ಕೊಂಡಿರಬೇಕು. ಸಾಮಾನ್ಯತಃ ಜ್ಞಾನಿಗಳಾಗ್ತಾರೆ, ಇವತ್ತು ಎಷ್ಟೋ ಜನ ಜಾತಿ ಬಿಟ್ಟು ಹೋಗಿ ಆಗಿದೆ ಈಗಾಗಲೇ, ಅದು ಬುಜ್ಜೋಂತಿರ್ತಾರೆ. ಹಿಂದಿನ ಕಡ್ತಾ ಕಾಪಾಡ್ತಿರು ಸ್ವಲ್ಪ, ಅವ್ರು ಮಾಡಿ ಗಾತಿ ದಪ್ಪ ಇತ್ಯಾದಿ ಪುಣ್ಯ ಯಾವ್ಯಾವ ರೀತಿ ಯೂಸ್ಲೆಸ್ ಆಗುತ್ತೆ ಅಷ್ಟೇ, ಅಂತೂ ಬೇರೆಯವ್ರಿಗಿಂತ ಭಿನ್ನನಾಗಿ ಕಾಣ್ತಾನೆ. ಆದರೆ ಹಾಂ, ಎಂತರು ಬರ್ತಾರೆ, ಬೇರೆದಕ್ಕೆ ಹೊರ ಬರೋದಿಲ್ಲ, ಜಾತಿ ವ್ಯತ್ಯಾಸ ವಾಪಸ್ ಬರಲಿಕ್ಕೆ ಆಗೋದಿಲ್ಲ. ಬರೀ ದುರ್ಮಾರ್ಗಿಗಳಾದರೆ ಬರ್ಬೋದು, ದುರಾಚಾರ ಇದ್ದರೆ ಬರಬಹುದು, ಆದರೆ ವೇದ ಆದರೆ ಬರೋದಿಲ್ಲ. ಹೋದರೆ ಹಣ ಹೋದಾಗಲೆಕ್ಕ ಮತ್ತೆ ಬರೋದಿಲ್ಲ. ವ್ಯಾಸರಾದರೆ ಬರೀತಾರೆ, ತತ್ವ ವಿವೇಕ ದೀಕ ಬಂದಾರ ಮಂಜಲಿ ಬರೀತಾರೆ. ಜಾತಿ ಎಂಬುದು ಹೋದರೆ ಮತ್ತೆ ಬರತಕ್ಕಂಥ ಪದಾರ್ಥ ಅಲ್ಲ ಅದು, ಅದರಿಂದ ವಾಪಸ್ ಬರೋದಿಲ್ಲ. ಹೋದರೆ ಹೋದಾಗ ಲೆಕ್ಕ. ಆ ಅಂದರೆ ಅಧಿಕ, ಆ ಅಂದರೆ ಅಧಿಕ, ಹೂ ಅಂದರೆ ಉತ್ಕೃಷ್ಟ, ಅಧಿಕೋತ್ಕೃಷ್ಟ. ಅದಕ್ಕೆ ದೇವರನ್ನ ಓ ಅಂತ ಕರೀತಾರೆ, ಓಂ ಆ ಊ ಮಾ ಅಧಿಕೋತ್ಕೃಷ್ಟ, ಸರ್ವೋತ್ತಮ ಅಂತ ಅರ್ಥ. ಓ ಶಬ್ದದಲ್ಲೇ ಸರ್ವೋತ್ತಮ ಅಂತ ಅರ್ಥ ಇದೆ. ಉಭಯತ್ವಾದ್ವಾ ನಾ ಅಸ್ಯ ಅಬ್ರಹ್ಮವಿತ್ ಕುಲೇ ಭವತಿ ಶರೀರಾಭಿಮಾನಾದ ಉತ್ಥಾಪ್ಯ ಕರ್ಷತಿ ಇತ್ಯುತ್ಕರ್ಷ. ಶರೀರದ ಅಭಿಮಾನ ತೈಜಸ್ವರೂಪದಲ್ಲಿ ಏನು ಮಾಡ್ತಾರೆ ಅಂದರೆ, ಶರೀರದ ಅಭಿಮಾನವನ್ನು ಬಿಟ್ಟು ಅಲ್ಲಿ ಹೇಳ್ಕೊಂಡು ಹೋಗ್ತಾರೆ. ಆ ಅರ್ಥದಲ್ಲೂ ಕೂಡ ತೈಜಸ್ವರೂಪಕ್ಕೆ ಆ ಅರ್ಥ ಬಂತು. ನಿದ್ರಾ ವಿಷಯಾನುಭವಶ್ಚ ಅನೇನ ಕ್ರಿಯತೆ ಇತ್ಯುಭಯತ್ವ. ನಿದ್ರೆನೂ ಬರಬೇಕು, ವಿಷಯಾನುಭವ ನಿದ್ರೆ ಅಂದರೆ ಅರ್ಥ ಹೊರಗಿನ ಪದಾರ್ಥದ ಜ್ಞಾನ ಇಲ್ಲ, ನಿದ್ರೆ ಸ್ವಪ್ನದಲ್ಲಿ ಏನೇನೋ ಕಾಣ್ತಾನೆ, ಅದಕ್ಕೋಸ್ಕರವಾಗಿ ಉಭಯ. ಅಲ್ಲೂ ಒಂದು ಲೋಕ ಕಾಣುತ್ತೆ, ಹೊಸ ಲೋಕ ಕಾಣ್ತಾರೆ, ಹೊರಗಿನ ಲೋಕ ಡೀಲಿಂಗ್ ಆಗಿಬಿಟ್ಟಿದ್ದಾರೆ, ಅದಕ್ಕೋಸ್ಕರ ಉಭಯ ಅಂತ ಅದಕ್ಕೆ ಹೇಳ್ತಾರೆ. ಉಭಯ ಭೋಗ ಇರೋದ್ರಿಂದ ಜಾಗೃತಿ ಇದ್ದ ಹಾಗೆ, ಎಚ್ಚರ ಇಲ್ಲಾದ್ರಿಂದ ಸುಷುಪ್ತಿ ಇದ್ದ ಹಾಗೆ, ಎರಡು ಸೇರಿ ಉಭಯ ಅಂತ ಹೇಳ್ತಾರೆ ಸ್ವಪ್ನದಲ್ಲಿ. ಸಮಾನ ಸರ್ವೇಶಾ ಮಧ್ಯಸ್ಥೋ ಭವತಿ. ಇಷ್ಟಾದರೂ ಪರಮಾತ್ಮ ಏನಾಗಿರ್ತಾನೆ, ಸಮಾನನಾಗಿರ್ತಾನೆ, ಯಾವ ಲೇಪ ಅವನಿಗಿಲ್ಲ, ನ್ಯೂಟ್ರಲ್ ಆಗಿರ್ತಾನೆ ಅಂತ ಅರ್ಥ. ಮುಂದೆ ಸುಷುಪ್ತ ಸ್ಥಾನ ಪ್ರಾಜ್ಞೋ ಮಕಾರ ತೃತೀಯ ಮಾತ್ರ ಮಿತೇರಪೀತೇರ್ವಾ ಮಿನೋತಿ ಹವಾ ಇದಂ ಸರ್ವಂ ಅಪೀತಿಶ್ಚ ಭವತಿ ಏವಂ ವೇದ. ಸುಷುಪ್ತ ಸ್ಥಾನ ಪ್ರಾಜ್ಞ. ಮೂರನೇದು ಮಕಾರ, ಮಕಾರದಿಂದ ಯಾರು ವಾಚ್ಯ, ಸುಷುಪ್ತಿ ಅವಸ್ಥೆಗೆ ನಿಯಾಮಕನಾದಂಥ ಭಗವದ್ ರೂಪ ಪ್ರಾಜ್ಞವಾಚ್ಯ. ಮಿತೇರಪೀತೇರ್ವ, ಅದಕ್ಕೇನಂತ ಹೆಸರು ಮಕಾರಕ್ಕೆ, ಮಿತಿ ಅಂತ ಒಂದು ಹೆಸರು, ಅಪೀತಿ ಅಂತ ಇನ್ನೊಂದು ಹೆಸರು. ಮಿನೋತಿ ಅಂದ್ರೇನು, ಜ್ಞಾನ ಕೊಡ್ತಾನೆ, ಅಹಂ ಇತ್ಯಾದಿ ಜ್ಞಾನವನ್ನು ಕೊಡ್ತಾನೆ, ನಿದ್ರಾವಸ್ಥೆಯಲ್ಲಿ ಜ್ಞಾನ ಇದೆ, ಮತ್ತು ಅಪೀತೆ ಉಳಿದ ಜ್ಞಾನ ಇಲ್ಲದಂತೆ ಮಾಡಿಬಿಡ್ತಾನೆ. ಆದ್ದರಿಂದಾನೇ ಮಿತಿ ಅಪೀತಿ ಎರಡೂ ಇರೋದ್ರಿಂದಾಗಿನೇ ದೇವರು ಮಾತ್ರ ಅಂತ ಮಕಾರದಿಂದ ವಚನಾಗಿದ್ದಾನೆ. ಸರ್ವಂ ಅಪೀತಿಶ್ಚ ಭವತಿ ಏಯಂ ವೇದ. ಮಿತೇ ಅಂತರ್ಗಮನ, ಮಿತಿ ಅಂದರೆ ಅಂತರ್ಗಮನ ಅಂತ ಹೇಳ್ತಾರೆ. ಇದೇ ಕೊನೆಯ ಘಟ್ಟ ಅದು. ಅದಕ್ಕೆ ಹೇಳ್ತಾರೆ ಅಧಿಕತ್ವಾಚ್ಯ ನಿತ್ಯತ್ವಾತ್ ಅಧ್ಯಕ್ಷರ ಮುದಾಹೃತ. ಇವರು ಅಧಿಕನೂ ಆಗಿ ನಿತ್ಯನೂ ಆಗಿರೋದ್ರಿಂದ ಅಧ್ಯಕ್ಷರ ಅಂತ ಕರೀತಾರೆ. ಅದಿಷ್ಟಕ್ಕೂ ಅರ್ಥ ಒಟ್ಟಿದ್ದು ಕೊಡ್ತಾ ಕೊಟೇಶನ್ ಇದು ಆಚಾರ್ಯ ಮೊದಲೇನು ಮಾಡಿದರು, ತಾವು ಬರದ ಅರ್ಥ ಅದಿಷ್ಟು ಕೂಡ ಭಾಷ್ಯ ಅದು. ಅದಕ್ಕೆ ಇದಿಷ್ಟು ಪ್ರಮಾಣ, ಅಧಿಕತ್ವಾಚ್ಯ ನಿತ್ಯತ್ವಾತ್, ನಿತ್ಯತ್ವಾತ್ ಅಧ್ಯಕ್ಷರ, ಅಧಿಕತ್ವಾತ್ ಆ ಅಧ್ಯಕ್ಷರ ಮುದಾಹೃತ. ಯೇ ಅಂಶಾಹ ತಸ್ಯ ತು ಸರ್ವೇಪಿ ಪೂರ್ಣಾ ಪ್ರತ್ಯೇಕ ಪ್ರಭೋ. ಪರಮಾತ್ಮನ ಪ್ರತಿಯೊಂದು ಅಂಶಗಳು ಅಂದ್ರೇನು, ಪ್ರತಿಯೊಂದು ರೂಪಗಳು ಸಹ ಪ್ರತ್ಯೇಕವಾಗಿ ಪೂರ್ಣ, ಒಟ್ಟಾಗಿ ಪೂರ್ಣ, ಪ್ರತ್ಯೇಕವಾಗಿಯೂ ಪೂರ್ಣ. ಅಥೋ ಅಧಿಮಾತ್ರ ಮುದ್ದಿಷ್ಟೋ, ಅದಕ್ಕೆ ದೇವರನ್ನ ಏನಂತ ಕರೀತಾರೆ, ಅಧಿಮಾತ್ರ ಅಂತ ಕರೀತಾರೆ. ಮಾತ್ರ ಅಂಶ ಉದಾಹೃತ, ಮಾತ್ರ ಅಂದರೆ ಅಂಶ, ಅಧಿ ಅಂದರೆ ಅಧಿಮಾತ್ರ ಅಧಿಮಾತ್ರ, ಎಲ್ಲವ ರೂಪಗಳು ಅಧಿಕವಾಗಿರೋದ್ರಿಂದಾಗೇನೆ ಅಧಿಮಾತ್ರ ಅಧಿಮಾತ್ರ ಅಂತ. ಎಲ್ಲ ರೂಪಗಳು ಒಂದೇ ರೀತಿ ಅಧಿಕ, ಇದರಲ್ಲಿ ಮೂಲ ರೂಪ ಅಧಿಕ ಬೇರೆ ದೇವತೆಗಳದ್ದು, ಅವತಾರ ರೂಪ ಅಧಿಕ ಅಲ್ಲ. ಅದರಲ್ಲೂ ಕೂಡ ಕೃತಯುಗದ ರೂಪಕ್ಕಿಂತ ತ್ರೇತಾಯುಗದ ರೂಪ ಸ್ವಲ್ಪ ಕಡಿಮೆ, ಆ ತ್ರೇತಾಯುಗದ ರೂಪಕ್ಕಿಂತ ದ್ವಾಪರಯುಗದ ರೂಪ ಶಕ್ತಿ ಕಡಿಮೆ, ಅದಕ್ಕಿಂತ ಕಲಿಯುಗದ ರೂಪ ಶಕ್ತಿ ಇನ್ನೂ ಕಡಿಮೆ. ಮೂಲ ರೂಪಕ್ಕೂ ಇದಕ್ಕೂ ವ್ಯತ್ಯಾಸ. ಅವ್ರು ಮತ್ತೆ ಆಚಾರ್ಯ ಹೇಳ್ತಾರೆ, ಕಾಲಾನುಸಾರ ಯುಗಾನುಸಾರಾತ್ ಮೂಲ ರೂಪಾನುಸಾರಾತ್. ಅದಕ್ಕೇನೆ ಹನುಮದ್ ರೂಪ ಸ್ವಲ್ಪ ಬಲಿಷ್ಠ, ಭೀಮರೂಪ ಸ್ವಲ್ಪ ಕಡಿಮೆಯನ್ನಾಗೆ ಪ್ರಬದದ ಸುದಿಯ ಮೋಹಕ ದ್ವೇಷಭಾಜ. ವಾಯುದೇವರಿಗೆ ಹಾಗಾಗೋದಿಲ್ಲ, ಆದರೂ ಆದಾಗ ಮಾಡ್ತಾರೆ ಅವರು. ಬಾಲನೂ ಎತ್ತಲಕ್ಕಾಗಲಿಲ್ಲ, ಅಮೃತಿ ಮಾಡ್ತಾರೆ. ಆ ರೀತಿಯೊಳಗೆ ಸರಿಯಾದ ತನಗೇನೆ ಸಣ್ಣ ವಯಸ್ಸಿನಾಗಿ ದೊಡ್ಡ ವಯಸ್ಸಿನಾಗೆ ಎತ್ತಲಕ್ಕೆ ಬರೋದಿಲ್ಲ. ಬಾಲ್ ಹಿಡ್ಕೊಂಡು ಬ್ಯಾಟ್ಗಳು ಸೆಂಚುರಿ ಹೊಡೆದಿರ್ತಾರೆ, ಬ್ಯಾಟ್ ಎತ್ತಲಕ್ಕೆ ಬರೋದಿಲ್ಲ. ಆಮೇಲೆ ಶಕ್ತಿ ಏನಾಯ್ತು, ಈಗ ಬರ್ತಾ ಬರ್ತಾ ಕಾಲಕ್ಕೆ ತಕ್ಕಂತೆ ಏನಾಗ ಶಕ್ತಿ ಕಡಿಮೆ ಆಗುತ್ತೆ. ಈ ಇದೇ ನಮ್ಮ ಒಂದೇ ಜನ್ಮದಲ್ಲಿ ವಯಸ್ಸಿಗೆ ತಕ್ಕಂತೆ ಶಕ್ತಿ ಹೇಗೆ ಕಡಿಮೆ ಆಗುತ್ತೋ, ಯುಗದ ಕ್ರಮದಲ್ಲಿ ಮತ್ತೆ ಕಡಿಮೆ ಆಗುತ್ತೆ. ಎರಡು ರೀತಿಯಲ್ಲಿ ಕಡಿಮೆ ಆಗೋದ್ರಿಂದಾಗಿಯೇ ಅದಕ್ಕೇನಂತ ಕರೀತಾರೆ ಉಳಿದವರಿಗೆ. ಆ ರೀತಿ ದೇವರಿಗೆ ಹಾಗಲ್ಲ, ಎಲ್ಲ ಅಧಿಮಾತ್ರನೇ, ಎಲ್ಲ ರೂಪಗಳು ಒಂದೇ ರೀತಿಯೇ. ಪೂರ್ಣಮದ ಪೂರ್ಣಮಿದಂ, ಅದಕ್ಕೆ ಅಧಿಮಾತ್ರ ಅಂತ ಹೆಸರು. ಎಲ್ಲದರಲ್ಲೂ ಉಳಿದೇವತೆ ಎಲ್ಲದರಲ್ಲೂ ಹಾಗೇನೆ. ಯಾವ ರುಜುಗಳು ಬಿಟ್ಟು ಉಳಿದವರಿಗೆಲ್ಲ ಏನಾಗ್ಬಿಡ್ತದೆ, ತ್ರಾಸ ಆಗಿಬಿಡ್ತದೆ ತಕ್ಷ. ಅದಕ್ಕೆ ಮಾನುಷ ಅನ್ನವನ್ನುಂಟು ಜ್ಞಾನಶೂನ್ಯನೋ ಆದಿ ಅಂತ ಮಾತಾಡ್ತಾರಲ್ಲ. ದೇವತೆಗಳು ಯಾಕೆ ಅವತಾರ ಮಾಡೋಕ್ಕೆ ಇಷ್ಟಪಡೋದಿಲ್ಲ ಅಂದರೆ ಅಫೆಕ್ಟ್ ಆಗುತ್ತೋ. ಇವತ್ತು ಸಾಮಾನ್ಯ ಕೆಟ್ಟ ಆಹಾರ ತೊಗೊಂಡ್ರೆ ಹೇಗೆ ನಿದ್ದೆ ಬಂದ್ಬಿಡುತ್ತೆ, ಆ ರೀತಿಯಲ್ಲಿ ಮಂಕ್ ಹೋದಾಗತ್ತವ. ಅಥವಾ ಅಧಿಮಾತ್ರ ಮುತ್ತಿಷ್ಟ. ಜೀರೋಯಿಂದ ಶುರುವಾಗೋದೇ ಇಲ್ಲ, ಸ್ವರೂಪದಲ್ಲಿ ಜ್ಞಾನ ಇದ್ದೇ ಇರ್ತದೆ. ಸ್ವರೂಪದಲ್ಲಿ ಜ್ಞಾನ ಇಲ್ಲದಷ್ಟು ಯೋಗ್ಯನೇ ಇಲ್ಲ ಅವನು. ಅದಕ್ಕೆ ಸಜ್ಜೀವನ ಸ್ವರೂಪದಲ್ಲೇ ಏನಿದೆ, ಜ್ಞಾನ ಇದೆ. ಪರಮಾನಂದ ಭೋಜಶ್ಚ ಸಹೋ ಜ್ಞಾನಂ ಮನಾಕುಲಂ ಸ್ವರೂಪಾಣ್ಯವ ಜೀವಶ್ಚ ವ್ಯಜ್ಯಂತೆ ಪರಮಾದ್ವಿಭೋ. ದೊಡ್ಡ ಆಲದ ಮರ ಬರೀತದೆ, ಬೀಜ ಹಾಕ್ತಾರೆ. ಬೀಜದಲ್ಲಿ ಏನಿದೆ, ಆಡುಮರ ಹುಡುಸಿ ಅಲ್ಲೇ ಇದೆ ಅದು. ಇಲ್ಲಿವರು ಯಾವುದೋ ಒಂದು ಬೀಜಕ್ಕೆ ಯಾವುದೋ ಬೀಜ ಯಾವುದೋ ಫಲ ಬರ್ತಿದೆ. ಯಾವ ರೀತಿ ಇದೆ, ಸೂಕ್ಷ್ಮ ರೂಪದಲ್ಲಿದೆ. ಅದೇನಾಗ್ತದೆ, ದೊಡ್ಡದಾಗಿ ಕಾಣಿಸುತ್ತೆ. ಆಮೇಲೆ ದೊಡ್ಡದಾಗಿ ಕಂಡ ನಮ್ಮ ಕಣ್ಣಿಗೆ ಕಾಣುತ್ತೆ, ಸೂಕ್ಷ್ಮ ರೂಪದಲ್ಲಿ ಅಲ್ಲೇ ಇದೆ. ಅದೇ ಶ್ವೇತಕೇತು 9 ದೃಷ್ಟಾಂತ ಕೊಡ್ಬೇಕಾದ್ರೆ ಒಂದು ದೃಷ್ಟಾಂತ ಅದೇ. ಎಷ್ಟು ಚಿಕ್ಕ ಅತಿ ಚಿಕ್ಕದು, ಎಷ್ಟು ದೊಡ್ಡ ಮರನೋ ಅಷ್ಟು ಚಿಕ್ಕದಿದೆ. ಭಾರಿ ದೊಡ್ಡ ಮರ, ಅತಿ ಚಿಕ್ಕ ಬೀಜ ಅದು. ಎಷ್ಟೋ ಥರತೆ ದೊಡ್ಡ ಮರ ಚಿಕ್ಕ ದೊಡ್ಡ ಬೀಜನೇ ಇರ್ತದೆ ಚಿಕ್ಕ ಬೀಜಕ್ಕೆ. ಇದು ಹಾಗೆ ಉಲ್ಟಾ ಪಡ್ತಾ ಇದೆ. ಪರಮಾತ್ಮ ತೋರಿಸ್ತಾರೆ ಅಷ್ಟು ಚಿಕ್ಕದ್ರೊಳಗೆ ಏನಿದೆ ಈಗ ಸೈನ್ಸ್ ಅದು. ಅದು ಚಿಕ್ಕದ್ರೊಳಗೆ ಏನಿದೆ ಈಗ, ದೊಡ್ಡ ಆಲದ ಮರದ ಸೂಕ್ಷ್ಮ ರೂಪ ಇದೆ ಅದರ ಮುಂದೆ, ದೊಡ್ಡದಾಗ್ತಾ ಹೋಗುತ್ತೆ ಅಷ್ಟೇ. ಅದರಿಂದ ಜೀರೋ ಅಂತ ಆಗಲಿಲ್ಲ, ಅದು ಜೀರೋ ಅಲ್ಲ, ಬ್ಲಾಕ್ ಆಗಿದೆ. ನಮ್ಮಲ್ಲೇ ಗೊತ್ತಿರೋ ಮರ್ತೋಗಿದೆ ಅಂತೀವಲ್ಲ, ಆ ಟೈಪ್ ತಲೆಯಲ್ಲೇ ಇದೆ, ಮರ್ತೋಗಿದೆ ಅದು. ಮತ್ತೆ ಇದರಲ್ಲಿದೆ, ಯಾವುದು ಸಿಮ್ಮಲ್ಲಿದೆ, ಓಪನ್ ಆಗ್ತಾ ಇಲ್ಲ. ಸಿಡಿಯಲ್ಲಿದೆ, ಓಪನ್ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ಹಾಗಾಗಿ ಓಪನ್ ಆಯಿತು ಅಂತ ಆದ ತಕ್ಷಣ. ಓಪನ್ ಆಗಲು ಪಾರ್ಷಿಯಲ್ ಓಪನ್ ಆಗೋದು. ಹೌದು, ಸ್ವರೂಪ ಜ್ಞಾನ ಏನದು? ಉದಾಹರಣೆಗೆ ಸ್ಪೆಕ್ಸ್ ಏನೇ ಇದ್ರು ಕೂಡ ವರ್ಕ್ ಮಾಡೋದು ಯಾವ್ದು ಬೇಸಿಸ್ ಮೇಲೆ? ಅದು ಸ್ವರೂಪ ಜ್ಞಾನದ ಮೇಲೆ. ಸ್ವರೂಪನ ಕಣ್ಣ ಇಲ್ಲದೆ ಹೋದ್ರೆ ಯಾವ ವೃತ್ತಿ ಹಾಕಿದ್ರೆ ಏನು ಪ್ರಯೋಜನ? ಅರ್ಥ ಆಯ್ತಾ ಈಗ? ಅದು ಎಲ್ಲಿ ನಾಶ? ಉದಾಹರಣೆಗೆ ಈ ಸ್ಪೆಕ್ಸ್ ತೆಗೆದ್ಬಿಟ್ರೆ ಕಾಣ್ತಾ ಇಲ್ಲ. ಸ್ಪೆಕ್ಸ್ ತೆಗೆದು ಕಣ್ಣು ನಾಶ ಆಗೋದು ಅಂದ್ರೆ ಏನೀಗ? ಇವು ವ್ಯಕ್ತಿ ಆಗೋದಿರೋದು ಅಷ್ಟೇ ಹೊರತು ಸ್ವರೂಪಕ್ಕೆ ಎಲ್ಲ ಏನಾಗುತ್ತೆ? ಅದು ಎಲ್ಲ ತೆಗೆದ ಕಂಪ್ಯೂಟರ್ ಡಿಲೀಟ್ ಮಾಡಿ ಹಾಕ್ಬಿಟ್ಟ. ಇದಕ್ಕೆ ತೊಗೊಂಡ ಯಾವುದಕ್ಕೆ, ಅವ್ರು ಫ್ಲಾಪಿಗೆ ಹಾಕ್ಕೊಂಡು ಪೆನ್ ಡ್ರೈವ್ ಹಾಕ್ಕೊಂಡು. ಅವಾಗ ಏನಾಯ್ತು? ಇಲ್ಲಿ ನಾಶ ಆಯ್ತು. ಎಲ್ಲಿ ಬಂದಿದೆ ಅದೀಗ? ಇಲ್ಲಿ ಸೇರ್ಕೊಂಡಿದೆ. ಅರ್ಥ ಆಯ್ತಾ? ಇಲ್ಲಿ ಹೋಯ್ತು ವೃತ್ತಿ ಜ್ಞಾನ. ಎಲ್ಲಿ ಸಪ್ಲೈ ಆಯ್ತು ಅದೆಲ್ಲ ಕೂಡ ಎಲ್ಲ ಕೂಡ ಅದು ಸ್ವರೂಪ ಜ್ಞಾನಕ್ಕೆ ಆ್ಯಡ್ ಆಯ್ತು. ಅದು ಅರ್ಥ ಆಯ್ತಾ? ಇವತ್ತು ಹಾಕಿದ ಸಕ್ಕರೆ ಕಾಣ್ತಾ ಇಲ್ಲ, ಎಲ್ಲಿ ಹೋಯ್ತದ? ಕರ್ಗೋಗಿದೆ ಅಷ್ಟೇ ಹೊರತು ಎಲ್ಲಿ ನಾಶ ಆಗಿಲ್ಲ. ಅದು ಅದು ವೃತ್ತಿಜ್ಞಾನ ನಾಶ ಆಗುತ್ತೆ ಅಂದರೆ ಅಂತ ಕೇಳಿದ್ರೆ ಸ್ಪೆಕ್ಸ್ ತೆಗೆದ್ಮೇಲೆ ಇವ್ರ ಡಿಪೆಂಡೆನ್ಸ್ ಇಲ್ಲ. ಅರ್ಥ ಆಯ್ತಾ? ಡಿಪೆಂಡೆನ್ಸ್ ಹೊರಟೋಯ್ತಾ ಹೊರತು ವೃತ್ತಿಜ್ಞಾನ ನಾಶ ಆಗೋದಾದರೆ ಜ್ಞಾನ ಆಗಿ ಬರುತ್ತೆ. ಈಗ ಒಂದು ವಸ್ತು ನೋಡಿ ಕಣ್ಣು ಮುಚ್ಕೊಂಡ್ಬಿಡ್ತೀವಿ, ನಾಶ ಆಯ್ತಾ? ಈಗ ಒಂದು ವಸ್ತು ನೋಡಿದ್ವಿ ಕಣ್ಣು ಮುಚ್ಕೊಡಿ, ಈಗ ನೋಡ್ತಾ ಇಲ್ಲ ನಾವೀಗ. ಬಂದ ಜ್ಞಾನ ಏನಾಯ್ತದ? ಇದೆ ಈಗ ಬಂದದ ಜ್ಞಾನ. ಯಾವುದರಿಂದ ಬಂತು? ಕಣ್ಣು ತೆಗೆದ ಬಂತು. ಕಣ್ಣು ಮುಚ್ಚಿದ್ರೆ ಜ್ಞಾನ ಹೋಗಲಿಲ್ಲ ಮತ್ತೆ. ಸೊ ವೃತ್ತಿಜ್ಞಾನ ಬಂದ ಮೇಲೆ ಅದು ಹೋಯ್ತು ಅಂದ್ರೆ ಏನರ್ಥ? ಆ ಕಾಂಟ್ಯಾಕ್ಟ್ ಹೋಯ್ತು, ಜ್ಞಾನ ಉಳ್ಕೊಂಡಿದೆ. ಆಮೇಲೆ ಇದು ಜ್ಞಾನ ವೇಸ್ಟ್ ಆಗೋದ್ರೆ ಜ್ಞಾನ ಸಂಪಾದನೆ ಹಾಕ್ಬಿಡ್ಬೇಕು ಈಗ ಮತ್ತೆ. ಅಲ್ಲೇನು ವೃತ್ತಿಜ್ಞಾನ ವೇಸ್ಟ್ ಆಗೋದಾದರೆ ವೃತ್ತಿಜ್ಞಾನ ಬೇಕೇ ಇಲ್ಲ ಅಂತ ಬಿಡ್ತಿತ್ತು. ವೃತ್ತಿಜ್ಞಾನವಾಗಿ ಹೋಗುತ್ತೆ ಹೊರತು ಯಾವ ಜ್ಞಾನಕ್ಕೆ ಉಪಯೋಗ ಆಗುತ್ತದೆ? ಸ್ವರೂಪ ಜ್ಞಾನಕ್ಕೆ ಆ್ಯಡ್ ಆಗ್ತಾ ಹೋಗುತ್ತೆ. ಯಾವ್ದು ಅನ್ವಾಂಟೆಡ್ ತೆಗೆದು ಹಾಕ್ಬಿಡ್ತಾರೆ, ಡಿಲೀಟ್ ಮಾಡ್ತಾರೆ. ಎಲ್ಲದನ್ನು ಪೆನ್ ಡ್ರೈವ್ ಹಾಕೋದಿಲ್ಲ. ಏನಾಗ್ತಾನೆ? ಫೈನಲ್ ಮಾತ್ರ ಹೇಗಾಗ್ತಾನೋ ಆ ಟೈಪ್ ಉಡದೆಲ್ಲ ಡಿಲೀಟ್ ಮಾಡಿ ಹಾಕ್ಬಿಡ್ತಾನೆ. ಬೇಷಲ್ಲಿ ಚೆನ್ನಾಗಿಲ್ಲ ಅಂತೆ ಆ ಥರ. ಹಾಂ, ಸಂಸ್ಕಾರದಲ್ಲಿ ಬಿದ್ದಿರುತ್ತೆ, ಬಟ್ ಇದರಲ್ಲಿ ಬಿದ್ದಿರುತ್ತೆ. ಎಷ್ಟು ಸರ್ತಿ ಇವತ್ತು ಏನಾಗಿದೆ, ಕೆಲವು ಇದರಲ್ಲಿ ಕಂಪ್ಯೂಟರ್ ಮಾಡಿದ್ದು ಹೋಗಿಬಿಡುತ್ತೆ, ನಮಗೆ ಸಿಗೋದಿಲ್ಲ. ಅದಕ್ಕೆ ಒಂದು ಎಕ್ಸ್ಪರ್ಟ್ಸ್ ಇದ್ದಾರೆ, ಈಗ ತೆಕ್ಕೊಡ್ತಾರೆ. ಅದು ಭಾರಿ ಕಾಸ್ಟ್ಲಿಯಾಗಿ ತೆಕ್ಕೊಡ್ತಾರೆ, ಅಂದರೆ ನಮಗೆ ಬರೆದಿದ್ದು ಅವ್ರಿಗೆ ಬರುತ್ತೆ. ಆದ್ದರಿಂದ ಕೆಲವರಿಗೆ ಆ ಸಾಧ್ಯತೆ ಇದೆ, ಆ ದೋಷ ಇಲ್ಲ ಅದರಲ್ಲಿ. ಎಲ್ಲದು ಜನ್ಮದ ಜನ್ಮಾಂತರಕ್ಕೆ ಬರೋದು ಅದೇ ಕಾರಣ. ಮತ್ತು ವೃತ್ತಿಜ್ಞಾನ ಪರ್ಪಸ್ಸೇ ಅದು. ವೃತ್ತಿಜ್ಞಾನ ವೇಸ್ಟ್ ಆಗೋದಾದರೆ ಓದು ಬರೆಯೋದಲ್ಲಿ ಯಾತಕ್ಕೆ ಬೇಕಾಗ? ಸೋತವ್ಯೋ ತಂತವ್ಯೋ ನೀ ಜಾಸ್ತಿ ಎಲ್ಲ ವೇಸ್ಟ್ ಅದೆಲ್ಲ ಕೂಡ. ಪುಸ್ತಕ ಓದಿಬಿಟ್ಟ ಪರೀಕ್ಷೆ ಬರೀ ಕೈಲಿ ಹೋದ, ತಲೆಯಲ್ಲಿದೆ ಎಲ್ಲ ಕೂಡ. ಈಗ ಈ ಪುಸ್ತಕ ಇಲ್ಲ, ಈ ಪುಸ್ತಕ ಹೇಳ್ಕೊಂಡ್ರೆ ತಪ್ಪು. ಈ ವೃತ್ತಿಜ್ಞಾನ ಉಪಯೋಗಿಸ್ಬಾರ್ದು. ಎಲ್ಲಿಂದ ಬರಬೇಕಾದ ಈಗ ಸ್ವಲ್ಪ ಧ್ಯಾನಕ್ಕೆ ಕೂತಾಗ ವೃತ್ತಿಜ್ಞಾನ ನೋಡ್ಕೊಂಡು ಮಾಡಿ ವೃತ್ತಿಜ್ಞಾನ ಕಣ್ಣು ಮುಚ್ಚೋದು. ನೆಕ್ಸ್ಟ್ ಸ್ಟೆಪ್ ಏನಂತ ನೋಡೋದು ಮತ್ತೆ ಏನಾಗುತ್ತಾಗ? ಧ್ಯಾನ ಮಾಡೋಕ್ಕೆ ಸಾಧ್ಯವೇ ಇಲ್ಲ. ಒಂದೊಂದು ಸ್ಟೆಪ್ ಕಣ್ಣು ತೆಗಿತಾ ಇರ್ಬೇಕು ಅವನು. ನೆಕ್ಸ್ಟ್ ಸ್ಟೆಪ್ ಹಾರ್ಟ್ ಆಪರೇಷನ್ ಮಾಡೋಕೆ ಕೊಟ್ಟು ಪುಸ್ತಕ ನೋಡಿಕೊಂಡು ಗತಿ ಏನಾಗಬೇಕಾಗ? ಹಾಂ, ಆ ಥರ ಎಲ್ಲದು ಎಲ್ಲಿದೆ ಅವನಿಗೆ ಈಗ ತಲೆ ಸೇರ್ಕೊಂಡ್ಬಿಟ್ಟಿದೆ. ಸೊ ಈಗ ನೋಡ್ತಾ ಇಲ್ಲ, ನೋಡಿದ್ದೇ ಬಿಡ್ಕೊಂಡಿದೆ. ಮೋಕ್ಷದಲ್ಲಿ ವೃತ್ತಿ ಜ್ಞಾನ ಇಲ್ಲ, ಬಟ್ ಬಂದು ವೃತ್ತಿ ಜ್ಞಾನ ಏನಾಗಿದೆ ಅಂದ್ರೆ ಸ್ವರೂಪ ಜ್ಞಾನದಲ್ಲೇ ಸೇರ್ಕೊಂಡ್ಬಿಟ್ಟಿದೆ. ಇವತ್ತು ಒಂದು ಇದ್ರ ಮೇಲೆ ನೀರು ಹಾಕ್ತೀರಿ, ಕಡಲೆ ಬೆಳೆ ಮೇಲೆ ಸ್ವಲ್ಪ ಹೊತ್ತಿಗೆ ನೀರು ಕಾಣೋದಿಲ್ಲ, ಎಲ್ಲಿದೆ ಅದು ಬೆಳೆ? ಅದಕ್ಕೆ ಬೆತ್ತಗೆ ಇದಾಗಿರುತ್ತೆ. ನೀರು ಹಾಕಿದ ಮುಂಚೆ ಆಗಿತ್ತು, ನೀರು ಹಾಕಿದ ಮೇಲೆ ಏನಾಯಿತು? ಈ ನೀರಿಗೆ ಕಾಣದೆ ಹೋದ್ರೂ ಕೂಡ ಏನಾಗಿದೆ ಅದು? ಒಳಗೆಲ್ಲ ಸೇರ್ಕೊಂಡ್ಬಿಟ್ಟಿದೆ. ಈಗ ನೀರಿಲ್ಲ, ಆ ನೀರು ಒಳಗೆ ಎಫೆಕ್ಟ್ ಕ್ರಿಯೇಟ್ ಆಗಿದೆ ಆಗಲೇ. ಆ ರೀತಿ ವೃತ್ತಿ ಜ್ಞಾನದ ಪರ್ಪಸ್ ಅದು. ಹಾಂ ಹಾಂ, ಏನೇ ಆಗಲಿ ಒಟ್ಟಿನ ಏನಾದರೆ ಮತ್ತೆ ಅದೇ ಸೊ ಎಲ್ಲಿ ಸಪ್ಲೈ ಆಗುತ್ತೆ ಅದು ಕೊನೆಗೆ? ಅದು ಲಿಂಗದೇಹ ಜ್ಞಾನ ಇದೆಯಾ? ಜ್ಞಾನ ಹೋಗೋದೆಲ್ಲ ಸ್ವರೂಪಕ್ಕೇನೆ. ಲಿಂಗದೇಹ ಜಡ ಪದಾರ್ಥ, ಅದಕ್ಕೆ ಜ್ಞಾನ ಆಗಿ ಹೋಗುತ್ತೆ. ಜ್ಞಾನ ಸ್ಟೋರ್ ಆಗೋದೆಲ್ಲಿ? ಚೇತನಲ್ಲಿ ಆಗ್ಬೇಕು, ಚೇತನಲ್ಲಿ ಆಗ್ಬೇಕು. ಮನಸ್ಸು ಸೂಕ್ಷ್ಮ ಮನಸ್ಸಿದೆಯಲ್ಲ, ಮತ್ತೆ ನಾಲ್ಕನೇ ಅಧ್ಯಾಯದಲ್ಲಿ ಬಂತಲ್ಲ ಫಲಾಧ್ಯಾಯದಲ್ಲಿ. ಇಂದ್ರಿಯಗಳು ಎರಡು ವಿಧ, ಚಿತ್ ಸ್ವರೂಪ ಚಿದಿಂದ್ರಿಯಗಳು ಬೇರೆ, ಬಾಹ್ಯೇಂದ್ರಿಯ ಬೇರೆ. ಇವಾಗ ಸ್ಪೆಕ್ಸಿ ಚುತ್ತಿರೋ ನೋವಾಗಲ್ಲ, ಕಣ್ಣಿ ಚುತ್ತಿರೋ ನೋವಾಗುತ್ತೆ. ಇದರಲ್ಲಿ ಏನಿಲ್ಲ, ಇದಕ್ಕೆ ಇದಕ್ಕೆ ಚೇತನ ಇದೆ. ಆ ಥರ ಸ್ವರೂಪ ಚಿದಿಂದ್ರಿಯ ಬೇರೆ, ಅಚಿದಿಂದ್ರಿಯ ಬೇರೆ. ಆ ದೃಷ್ಟಿಯಿಂದ ಸ್ವರೂಪದಲ್ಲೇ ಮನಸ್ಸಿರೋದ್ರಿಂದ ಆ ಮನಸ್ಸಿಗೆ ಸಪ್ಲೈ ಆಗುತ್ತೆ. ಬೇರೆಯವ್ರಿಗೆ ಉತ್ತರ ಕೊಡೋಕ್ಕೆ ಬರಲ್ಲ ಇವಕ್ಕೆಲ್ಲ ಕೂಡ. ಬೇರೆ ಮತದಲ್ಲಿ ಸಿಟ್ಟು ಮಾಡ್ಕೋತಾರೆ, ಬೈತಾರೆ, ಶಾಪ ಹಾಕ್ಬೋದು ಅಷ್ಟೇ ಹೊರತು ಉತ್ತರ ಕೊಡೋಕ್ಕೆ ಬರೋದಿಲ್ಲ. ಅದು ಎಲ್ಲದಕ್ಕೂ ಉತ್ತರ ಕೊಟ್ಟಿದ್ದಾರೆ, ಅದರಿಂದ ಸಂಶಯನೇ ಇಲ್ಲ. ಎಲ್ಲ ಮತ್ತೆ ಹೇಳಿದ್ದೆ, ಸ್ವರೂಪದಲ್ಲಿದ್ದಾಗ ಅಟ್ಟೆ ಆಗಲೇಬೇಕದು. ಸ್ಪೆಕ್ಸಿಗೆ ತಕ್ಕಂತೆ ಅದು ವರ್ಕ್ ಮಾಡುತ್ತೆ. ಬ್ಲಾಕ್ ಕೂಲಿಂಗ್ ಗ್ಲಾಸ್ ಹಾಕಿದ್ರೆ ಕಪ್ಪು ಕಾಣುತ್ತಾಗ. ಸ್ವರೂಪಕ್ಕೆ ತಕ್ಕಂತೆ ಇರಲಿ, ಕಣ್ಣು ಡಿಫೆಕ್ಟ್ ಇದ್ದರೆ ಏನಿದ್ರೂ ಅಷ್ಟೇ. ಅದು ಕಣ್ಣಲ್ಲಿ ಡಿಫೆಕ್ಟ್ ಇದ್ದುಬಿಟ್ರೆ ಏನು ತಕ್ಕ ಡಿಫೆಕ್ಟ್ ತೆಗೆದು ಹಾಕಿರ್ತಾನೆ ಅಷ್ಟೇ. ಡಿಫೆಕ್ಟ್ ಇಸ್ ಡಿಫೆಕ್ಟ್, ತೆಗೆದಷ್ಟು ಮತ್ತೆ ಏನಾಗುತ್ತೆ? ಕಣ್ಣು ಕಾಣಿಸೋದಿಲ್ಲ. ಆ ಥರ ವೃತ್ತಿ ಜ್ಞಾನದ ಎಫೆಕ್ಟಿಂದ ಕಾಣಿಸುತ್ತೆ. ವೃತ್ತಿ ಜ್ಞಾನ ಎಫೆಕ್ಟ್ ಇಲ್ಲ, ಹೋಯ್ತು ಅಷ್ಟೇ. ಸ್ವರೂಪದಲ್ಲಿಲ್ಲ ಅವನಿಗೆ, ಸ್ವರೂಪದಲ್ಲಿಂದ ಸಪ್ಲೈ ಆಗ್ತದೆ. ಸ್ವರೂಪದಲ್ಲಿಲ್ಲ ಆದರೆ ಏನಾಯ್ತು? ಈಗ ಉದಾಹರಣೆಗೆ ಸಿಂಪಲ್, ಒಂದು ಕಡಲೆಬೇಳೆ ಇದೆ, ನೀರು ಹಾಕ್ತೀರಿ. ಒಂದು ಕಲ್ಲು ಇದೆ, ನೀರು ಹಾಕ್ತೀರಿ. ಕಲ್ಲು ಕುಡಿದು ಏನಾಯ್ತು? ನೀರು ಇಲ್ಲ, ಅದು ಇಲ್ಲ, ಹೋಯ್ತದ. ಇವರು ಅಯೋಗ್ಯರ ಜ್ಞಾನ ಬಂದರೆ ಹಾಗೆ, ಪಾಂಡಿತ್ಯ ಬಂದರೆ ಏನಾಗುತ್ತೆ? ಅದು ಮೇಲ್ಮೇಲೆ ಇರುತ್ತೆ, ಹೋಗ್ಬಿಡುತ್ತೆ. ಜ್ಞಾನ ಯೋಗಿಗಳು, ಜ್ಞಾನಿ ಯೋಗ್ಯರು ಬಂದರೆ ಏನಾಗುತ್ತದ? ಒಳಗೆ ಹೋಗ್ಬಿಡುತ್ತೆ ಜ್ಞಾನ. ಆದರೆ ಮೆತ್ತಗ ವಿನಯ ಬಂದು ವಿನಯ ಮೆತ್ತಗಾಗ್ತಾನೆ ಅಂತ ಹೇಳ್ತಾರೆ. ಜ್ಞಾನ ಬಂದರೆ ಏನಾಗ್ತಾನೆ? ಮನುಷ್ಯ ಮೆತ್ತಗಾಗ್ತಾನೆ. ಮೆತ್ತಗಾಗ್ತಾನೆ ಅಂದರೆ ವಿನಯ ಬರುತ್ತೆ ಅವನಿಗೆ. ಇವನು ಬದಲು ಹಾಗೇ ಇರ್ತಾವೆ, ಬದಲಾಗಿ ಕಲ್ಲು ಅಂದ್ರೆ ಕಲ್ಲೇ ಅವನು. ಗೊತ್ತಾಯ್ತಲ್ಲ, ನೋ ಚೇಂಜ್. ತಿಳಿತಾ? ಸೇಮ್ ಅಲ್ಲ, ಟೂ ಫೇಸಸ್ ಆಫ್ ಸೇಮ್ ಕಾಯಿನ್, ಸೇಮ್ ಅಂತ ಹೇಳಬಾರ್ದು. ಹೌದೌದು, ಜ್ಞಾನ ಆನಂದ ಜ್ಞಾನ ಅಂದ್ರೆ ಒಂದೇ ರೀತಿ, ಒಂದೇ ಅಭಿವ್ಯಕ್ತಿ ಆಗೋದು ಒಂದೇ ರೀತಿ. ಆದರೂ ಕೂಡ ಎರಡು ಒಂದೇ ಅಲ್ಲ. ಎರಡು ಒಂದೇ ಆದರೆ ಜ್ಞಾನಕ್ಕೆ ಇಟ್ಟು ಆನಂದ ಅಂತ ಆಗಿಬಿಡೋದು. ಜ್ಞಾನ ರಿಸಲ್ಟ್ಸ್ ಇನ್ ಆನಂದ. ಬಟ್ ಎಷ್ಟು ಕ್ಲೋಸ್ ಅಂದರೆ, ಟೂ ಫೇಸಸ್ ಆಫ್ ದಿ ಕಾಯಿನ್ನಲ್ಲಿ ಯಾವ ಫೇಸ್ ಇಂಪಾರ್ಟೆಂಟ್ ಅಂತ ಕರಿತೀರಿ? ಆ ರೀತಿ ಎರಡು ಇಂಪಾರ್ಟೆಂಟೆ, ಬಟ್ ಎರಡು ಡಿಫ್ರೆಂಟ್. ಮತ್ತೆ ಎರಡು ಹೆಡ್ ಟೈಲ್ ಆದರೆ ಇಬ್ಬರು ಬಟ್ ಇಬ್ಬರು ಬ್ಯಾಟಿಂಗ್ ಶುರು ಮಾಡೋಕ್ಕಾಗ್ತದೆ. ಹೆಡ್ ಟೈಲ್ ಟಾಸ್ಕ್ ಅದಕ್ಕೆ ಅರ್ಥನೇ ಇಲ್ಲ. ದೇರ್ ಇಸ್ ಡಿಫ್ರೆನ್ಸ್. ಬಟ್ ಎಂಥ ಡಿಫ್ರೆನ್ಸ್ ಅದು? ಅದು ಎರಡು ಜೊತೆಗಿದ್ದರೆ ಬೆಲೆ, ಇಲ್ಲೋದ್ರೆ ಇಲ್ಲೇ ಇಲ್ಲ. ಆದ್ದರಿಂದ ಒಂದಕ್ಕೊಂದು ಲಿಂಕ್ ಇದೆ. ಬಟ್ ಇವರಿಗೆ ಜ್ಞಾನಾನಂದ ಲಿಂಕ್ ಆಗಲ್ಲ ಅವರಿಗೆ, ಯಾತಕ್ಕೆ ಸ್ವರೂಪದಲ್ಲೇ ಇಲ್ಲ ಅವರಿಗೆ. ಆದ್ದರಿಂದ ಬರೋದಿಲ್ಲ. ಎಷ್ಟಾದ್ರೆ ಈಗ ಸ್ವಲ್ಪ ಮೆತ್ತಗಾಗಿದ್ದಾರೆ ಅಂತ ಹೇಳ್ತಾರೆ, ವಯಸ್ಸಾದ ಈಗ ಸ್ವಲ್ಪ ಮೊದಲಿನ ಅಹಂಕಾರ ಇಲ್ಲ, ಸ್ವಲ್ಪ ಮೆತ್ತಗಾಗಿದ್ದಾರೆ ಅಂತ ಹೇಳಿ ಏನರ್ಥ ಅದಕ್ಕೆ? ಸೊ ಜ್ಞಾನದಿಂದ ಪಕ್ವಾಗಿದ್ದಾರೆ ಅಂತ. ಸೊ ಮೆಚ್ಯೂರಿಟಿ ಎಂಬುದು ಅದಕ್ಕೆ ಕೌಂಟ್ ಆಗುತ್ತೆ. ಮೊದಲು ಒಳ್ಳೆ ಬಿಸಿ ರಕ್ತ ಅಂತ ಕರಿತಿರ್ತಾರೆ ಜೋರಾಗಿ. ಯಾವೇನೇ ಕಸ ಈಗ ಮೆತ್ತಗಾಗಿದ್ದಾರೆ, ಆ ಮಾತಿನಲ್ಲಿ ಅರ್ಥ ಇದೆ. ಮೆತ್ತಗಾಗೋದು ಅಂದ್ರೆ ಏನೋ ಅನುಭವ ಬಂದಿರೋದ್ರಿಂದ ಸ್ವಲ್ಪ ವಿಷಯಗಳಲ್ಲಿ ಆ ಮೊದಲಿನ ಇದಿಲ್ಲ ಅಂತ ಅರ್ಥ. ಅದು ಎಷ್ಟೋ ವಾಸಿ. ಈ ಬರೀ ಕಡಲೆ ಮಾಡಿದ್ರೆ ಎಷ್ಟು ಕಷ್ಟ ತಿನ್ನೋದು, ನೆಂದ ಮೇಲೆ ಕೋಸರು ಮಾಡಿ ತಿಂದಾಕ್ಬಿಡ್ತಾರೆ. ಅದು ಮೊದಲು ಆಗದೆ ಆಮೇಲೆ ಆಗುತ್ತೆ. ಹಾಂ, ಹೌದು, ಫಿಸಿಕಲಿ ವೀಕ್ ಆಗ್ತಾನೆ, ಮನಸ್ಸಿನಲ್ಲಿ ವೀಕ್ ಆಗೋದು ಮುಖ್ಯ. ಅದು ಮುಖ್ಯ. ದುರ್ಯೋಧನ ಅವ್ಯ ಎಲ್ಲ ತೊಡೆ ಮೇಲೆ ಬಿದ್ದುಕೊಂಡ್ರು ಕೂಡ ಕೃಷ್ಣನ ಬೈತಾನಲ್ಲ, ಮನಸ್ಸಿನಲ್ಲಿ ಮೆತ್ತಗಾಗಲಿಲ್ಲ. ಮನಸ್ಸಿನಲ್ಲಿ ಆಗ್ಬೇಕು. ಫಿಸಿಕಲಿ ಆಗೋದು ಅದು ಇದು, ಅದು ವೀಕ್ನೆಸ್. ಅದು ಇದು ಜ್ಞಾನ ಸ್ಟ್ರೆಂತ್. ಇದು ವೀ ನಿಜವಾಗ್ಲೂ ಮೆಂಟಲಿ ವೀಕ್ ಇದು ಇದಾಗಿದ್ದಾನೆ, ಮೆತ್ತಗಾಗಿದ್ದಾನೆ ಅಂದರೆ ಜ್ಞಾನದಲ್ಲಿ ಸ್ಟ್ರಾಂಗ್ ಆಗಿದ್ದಾನೆ ಅಂತ ಅರ್ಥ. ಇವು ಅಧಿಕತ್ವಾಚ ನಿತ್ಯತ್ವಾದ ಅಧ್ಯಕ್ಷರ ಮುದಾಹೃತಃ ಯೇ ಅಂಶಾಸ್ತಸ್ಯತು ಸರ್ವೇಪಿ ಪೂರ್ಣಾಃ ಪ್ರತ್ಯೇಕಶಃ ಪ್ರಭೋಃ. ಅಥೋ ಅತಿಮಾತ್ರ ಉದ್ದಿಷ್ಟಃ ಮಾತ್ರ ಅಂಶಾ ಉದಾಹೃತಃ ಶ್ರುತಃ ಸ ವಿಷ್ಣು ಓಂಕಾರಃ ಓಮಿತ್ಯಾಕ್ರಿಯತೆ ಯತಃ. ಅಲ್ಲಿ ಓಂಕಾರ ಅಂತ ಅದು ಕರೀತಾರೆ. ಓಂ ಶಬ್ದ ವಾಚ್ಯಾರ, ಬೇರೆ ಯಾರಿಗೂ ಓಂಕಾರದಲ್ಲಿ ಹೇಳಾಗಿಲ್ಲ. ಅವನು ಓಮ್ ಸ್ಪೆಷಲ್. ಅದು ಓಂ ಅಂತ ಹೇಳಿದ್ರೆ ದೇವ್ರನ್ನ ಮಾತ್ರ ಹೇಳೋದ್ರಿಂದಾಗಿನೇ. ತತ್ರ ಸರ್ವತ್ರ ಸರ್ವಮಂತ್ರೇಷು ವಾಚ್ಯಸ್ತಾರೇಣ ಕೇಶವ. ಆಚಾರ್ಯರ ಮಾತು, ಎಲ್ಲಿ ಓಂಕಾರ ಉಪಯೋಗಿಸ್ತಾರೆ ಯಾರನ್ನು ಹೇಳುತ್ತದೋ ಸರ್ವೋತ್ತಮ ಅಂತ ಬೇರೆ ಹೇಳೋಗಿಲ್ವೇ ಇಲ್ಲ. ಅದು ಒಂದು ಯಾವುದೇ ಲೆಟರ್ ಬಂದರೆ ಆಫೀಸಿಗೆ ಫಸ್ಟ್ ಯಾರಿಗೆ ಕೈಲಿ ರೀಚ್ ಆಗ್ಬೇಕದು? ಮೇ ಉಳಿದವ್ರಿಗೆ ಕೊಡ್ತಾನೆ ಅಷ್ಟೇ. ಅದು ಮೊದಲು ಅವರೆಲ್ಲ ತೊಗೊಳಗಿಲ್ಲ, ಅಲ್ಲೇ ಫಸ್ಟಲ್ಲಿ ಬರಬೇಕು, ಆಮೇಲೆ ಅಲ್ಲಿಂದ ಹೋಗಬೇಕು. ಅದಕ್ಕೆ ಯಾವುದೇ ದೇವತೆ ಹವಿಸಿಕೊಟ್ರು ಕೂಡ ದೇವ್ರು ಕೊಟ್ಟರೆ ಆಮೇಲೆ ಸಪ್ಲೈ ಮಾಡಬೇಕು ಅವ್ರಿಗೆ. ಅಷ್ಟೇ ಹೊರತು ಅವರೇ ತೊಗೊಳ್ಳೋ ಶಕ್ತಿ ಇಲ್ಲ. ಪೋಸ್ಟ್ ಅವರೆಲ್ಲ ತೊಗೊಳಕ್ಕೆ ಬರೋಲ್ಲ ಆ ರೀತಿಯಲ್ಲಿ. ತಿಳಿತಲ್ಲಿ ಯಾರು ತೊಗೋಬೇಕಾದ್ರೆ ಹೆಣ್ಣು ತಂದು ತಾನಿಟ್ಕೊತಾನೆ, ಉಳಿದವ್ರು ಉಳಿದವ್ರು ಕೊಡ್ತಾರೆ, ಎಷ್ಟರ ಬಂದಿರುತ್ತೆ ತಂದು ತಾನಿಟ್ಕೊಂಡು ಉಳಿದ್ರು ಕೊಡ್ತಾರೆ. ಅದಕ್ಕೇ ಕೃಷ್ಣಾರ್ಪಣ ಅಂತ ಹೇಳಿದಾಗ ದೇವರು ತಗೊಂಡು ಅವ್ರವ್ರ ಭಾಗ ಅವ್ರಿಗೆ ಕೊಡ್ತಾನೆ, ತನ್ನ ಭಾಗ ತಾನಿಟ್ಕೊಂಡ್ಬಿಡ್ತಾನೆ ಅಂದರೆ ಸ್ವರೂಪ ಅದು, ತನ್ನ ಭಾಗ ಅಂದರೆ ಸಾರ, ಉಳಿದವ್ರ ಭಾಗ ಅವ್ರಿಗೆ ಕೊಡ್ತಾರೆ ಅಷ್ಟೇ ಹೊರತು ಇದು ಮಾಡೋಗಿಲ್ಲ. ಅದಕ್ಕೆ ಕ್ಯಾಶಿಯರ್ ಹತ್ರ ಒಬ್ಬೊಬ್ಬರದ್ದು ಸಂಬಳ ಬರೋದು ಒಟ್ಟಿಗೆ ಬಂದು ಬಿದ್ದುಬಿಡುತ್ತೆ, ಅವನೇನು ಮಾಡ್ತಾನೆ ಎಲ್ಲರಿಗೂ ಸಪ್ರೇಟ್ ಕೊಡ್ತಾ ಹೋಗ್ತಾನೆ. ಎಷ್ಟು ಸಲ ಹೌದು, ಅದು ಮಂತ್ರ ಹೇಳ್ಬಾರ್ದು ರೀತಿ ಅದು, ಓಂ ನಮೋ ನಾರಾಯಣಾಯ ಮಂತ್ರ ಜಪ ಮಾಡ್ಬೇಕಾದ್ರೆ ಓಂ ಓಂ ನಮೋ ನಾರಾಯಣಾಯ ಓಂ ಆ ರೀತಿ ಹೇಳ್ಬೇಕು. ಓಂ ನಮೋ ನಾರಾಯಣಾಯ ಎಷ್ಟಾಯ್ತು ಅಲ್ಲಿಗೆ, ಎಂಟು ಅಕ್ಷರ ಆಯಿತು ಮುಗಿದೋಯ್ತು, ಮತ್ತು ಆ ಮಂತ್ರ ಆಗ್ಬೇಕಾದ್ರೆ ಅದು ಓಂಕಾರ ಸೇರಿಸ್ಬೇಕು ಅದಕ್ಕೆ ಆದ್ಯಂತಗಳಲ್ಲಿ. ಅದಕ್ಕೆ ಓಂ ನಮೋ ನಾರಾಯಣಾಯ ಓಂ ಅಂತ ಹೇಳಿದರೆ ಅದು ಪೂರ್ತಿ ಮಂತ್ರ ಹೇಳೋ ರೀತಿ ಅದು. ಹಾಂ, ಅಲ್ಲಿ ಓಂ ಸೇರಿದಾಗ ಓಂ ಅಂದರೆ ದೇವರು ಅಂತ ಅರ್ಥ, ದೇವರಿಗೆ ಅನ್ವಯ. ರಾಘವೇಂದ್ರ ಶ್ರಾವಣ ಅಂತರ್ಗಾದ ದೇವರಿಗೆ ಮೊದಲು ನಮಸ್ಕಾರ ಆ ರೀತಿಯಲ್ಲಿ. ಡಿಸ್ಮಿಸ್ ಮಾಡೋ ಆರ್ಡ್ರಲ್ಲಿ ಕೂಡ ಗೌರ್ಮೆಂಟ್ ಸೀಲ್ ಇರುತ್ತೆ ಮೇಲೆ, ಆ ಟೈಪು ಗೊತ್ತಾಯ್ತಾ, ಅಪಾಯಿಂಟ್ಮೆಂಟ್ ಆರ್ಡರ್ ಇರುತ್ತೆ, ಡಿಸ್ಮಿಸಲ್ ಮಾಡಿಬಿಡುತ್ತೆ, ಸೀಲ್ ಹಾಕಿ ಡಿಸ್ಮಿಸ್ ಮಾಡ್ತಾರೆ. ಓಂ ಗಂಬ ಎಲ್ಲದಕ್ಕೆ ಇರಬೇಕು. ಆ ಸೀಲ್ ಎಂಬುದು ಓ ಸೀಲ್ ಇಲ್ಲದೆ ಹಾಕಿ ಕೆಲಸ ಓಂ ಅಂತ ಮಾತಾಡೋಗಿಲ್ಲ. ಆ ಸೀಲ್ ಏನು ಹೇಳುತ್ತೆ, ಅದು ಆಫೀಸನ್ನು ಹೇಳುತ್ತೆ. ಓಂ ಅನ್ನೋದು ಭಗವಂತನ ಸೀಲ್, ಅದು ಬೇರೆ ಯಾರೂ ಉಪಯೋಗಿಸೋಗಿಲ್ಲ, ದೇವರಿಗೆ ಮಾತ್ರ. ಆದ್ಯಂಶ ಎಲ್ಲರೂ ಉಪಯೋಗಿಸ್ತೇವೋ ಅಂತರ್ಯಾಮಿ ವಿಷಯ ಉಪಯೋಗಿಸ್ತೇವೆ ಹೊರತು ಡೈರೆಕ್ಟ್ ಉಪಯೋಗಿಸೋಗಿಲ್ಲ. ಆದ್ಯಸ್ತದಂಶೋ ಹ್ಯಾಪ್ತಿ, ಆ ಫಸ್ಟು ದೇವ್ರಿಗೆ ಹೇಳೋದು ನಾವು, ಅದೇ ಓಂ ಅಂತಷ್ಟ ದೇವ್ರಿಗೆ ಶುರು, ಅಲ್ಲಿಂದ ರಾಯರಿ ಬರ್ತೇವೆ, ಅವ್ರ ಅಂತರ್ಯಾಮಿ ದೇವ್ರಿಗೆ ಮತ್ತೆ ನಮಸ್ಕಾರ ಮಾಡ್ತೇವೆ. ಫಸ್ಟ್ ದೇವರಿಂದನೇ ಶುರು, ದೇವರಿಂದನೇ ಎಂಡ್ ಆಗಬೇಕು, ಬೇರೆಯವ್ರಿಗೆ ಡೈರೆಕ್ಟ್ ಇಲ್ಲೇ ಇಲ್ಲ. ಮಹಾಲಕ್ಷ್ಮಿಗೆ ಇಲ್ಲ, ಉಳಿದವ್ರು ಹೇಳಕ್ಕೆ ವ್ಯವಸ್ಥೆ ಬರೋದೇ ಇಲ್ಲ. ಆದ್ಯಂಶಸ್ತದೋ ಹ್ಯಾಪ್ತಿ ಸ್ಯಾದ್ ವಿಷಯಾನ ವಿಷಯಾನ್ ಯಾಪಯೇದ್ಯತಃ ಶ್ರುತಸ್ಸ ವಿಷ್ಣುರೋಂಕಾರ ಓಮಿತ್ಯಾ ಕ್ರಿಯತೆ ಯತಃ ಆದ್ಯಸ್ತದಂಶೋ ಹಿ. ಆದ್ಯಸ್ತದಂಶ ಅಂದ್ರೇನು, ಆ ಉಮದಲ್ಲಿ ಆ ಅಂಬೋದು ಮೊದಲನೇದು. ಈ ರೂಪಗಳಲ್ಲಿ ಮೊದಲನೇದು ಅಂದರೆ ವಿಶ್ವ, ಯಾವ ರೀತಿ ಹೋಗಬೇಕು, ವಿಶ್ವ ವೈಶ್ವಾನರ ಅಂದರು ಒಂದೇ, ವಿಶ್ವ ಅಂದರು ಒಂದೇ. ಆಪ್ತು ಸ್ಯಾದ್ ವಿಷಯಾನ್ ಆಪಯೇದ್ಯತಃ, ಅದಕ್ಕೆ ವಿಷಯಾನ್ ಆಪಯ ಆಪ್ತಿ ಅಂತ ಯಾತಕ್ಕೆ ಕರೀತಾರೆ ಅಂದರೆ ಜಾಗ್ರತ ವ್ಯವಸ್ಥೆಯಲ್ಲಿ ವಿಷಯಗಳನ್ನು ಪ್ರಾಪ್ತಿ ಮಾಡ್ತಾರೆ, ಅದಕ್ಕೋಸ್ಕರ ಅದಕ್ಕೇನಂತ ಹೆಸರು, ಆಪ್ತಿ ಆಪ್ತಿ ಪ್ರಾಪ್ತಿ ಅಂತ ಹೆಸರು. ಜೀವಸ್ಯತು ಯತಃ ಪ್ರಾಜ್ಞಾ ತೈಜಸಾದ್ವಾಸ ಮುತ್ಥಿತಃ, ಪ್ರಾಜ್ಞರೂಪದಿಂದ ಈ ಕಡೆ ಬರ್ತಾರೆ, ತೈಜಸ್ಸಿಂದ ಪ್ರಾಜ್ಞರೂಪದಿಂದ ಬಂದಾಗ ತೈಜಸ, ಅಲ್ಲಿಂದ ಬಂದಾಗ ವಿಶ್ವ. ಡೈರೆಕ್ಟ್ ಎಚ್ಚ ಡೈರೆಕ್ಟ್ ವಿಶ್ವ, ನಿದ್ರೆಯಿಂದ ಡೈರೆಕ್ಟ್ ಎಚ್ಚರ ಆಗಿಬಿಟ್ರೆ ಪ್ರಾಜ್ಞಾ ಟು ವಿಶ್ವ, ಕರಸ್ಪಂದ್ ಈ ಕಡೆ ಬಂದರೆ ತೈಜಸ ಟು ಇದು ವಿಶ್ವ. ಅವಿಭಾಗೋಪಿ ಭಗವಾನ್ ಆದಿಮಾಂತೇನ ಕೀರ್ತಿತಃ, ಪರಮಾತ್ಮನಲ್ಲಿ ವಿಭಾಗ ಅಂತಿಲ್ಲ, ಆದರೆ ವಿಶೇಷ ಪದದಿಂದಾಗಿ ಮೊದಲನೇ ರೂಪ ಎರಡನೇ ಆದಿಮಾನ ಮೊದಲನೇ ರೂಪ ಅಂತ ಹೆಸರು, ಆದಿಮಾನ್ ದ್ವಿತೀಯ ಹಾಗೆಲ್ಲ ಕರೀತಾರೆ. ತಸ್ಮಾತ್ ಉತ್ಪದ್ಯತೆ ಮುಕ್ತ ಸಜ್ಞಾನಾನಂದ ಲಕ್ಷಣ, ತಸ್ಮಾತ್ ಉತ್ಪದ್ಯತೆ ಮುಕ್ತ, ಅದೇ ಪರಮಾತ್ಮನಿಂದನೇ ಆತನ ಒಂದು ತುರಿಯ ರೂಪದಿಂದ ಮುಕ್ತಿಯನ್ನು ಪಡಿತಾನೆ ಜೀವ. ಆಪ್ನೋತಿ ವಿಷಯಾನ್ ಸರ್ವಾನ್ ನಿದ್ರಾಯ ವಿಷಯಸ್ಯ ಚ ಉಭಯೋ ಕಾರಣತ್ವೇನ ಶುಭಯಸ್ತೈಜಸ ಸ್ಮೃತಃ. ಆಪ್ನೋತಿ ವಿಷಯಾನ್ ಸರ್ವಾನ್, ಸ್ವಪ್ನ ಪದಾರ್ಥ ಅನುಭವ ಇದೆ, ವಿಷಯಾನುಭವ ಬಂತು, ಆದರೆ ಹೊರಗಿನ ಪದಾರ್ಥ ಎಚ್ಚರ ಇಲ್ಲ, ಅದಕ್ಕೆ ಅವನೇ ನಿದ್ರೆ ಇದೆ, ಎರಡೂ ಸೇರಿದ್ರಿಂದ ತೈಜಸ ಅಂತ ಹೇಳಿದರು. ಉಭಯೋ ಕಾರಣತ್ವೇನ ಹಿ ಉಭಯಸ್ತೈಜಸ ಸ್ಮೃತಃ ದೇಹಾಭಿಮಾನಾದುದ್ಧೃತ್ಯ ಕರ್ಷತಿ ಸ್ವಪ್ನಮಂಡರೆ ಉತ್ಕರ್ಷತ್ವಂ ತತಸ್ತಸ್ಯ ತಜ್ಞಾನೀ ಜ್ಞಾನ ನಿತ್ಯತಾಂ. ದೇಹಾಭಿಮಾನಾದುದ್ಧೃತ್ಯ ಕರ್ಷತಿ ಸ್ವಪ್ನಮಂಡಲೆ, ಕನಸು ಕಾಣ್ಬೇಕಾದ್ರೆ ದೇಹದ ಅಭಿಮಾನ ಇಲ್ಲ ಅವನಿಗೆ, ಗೊತ್ತಾಯ್ತು, ದೇವರು ಬಿಡಿಸ್ತಾರೆ ಅಭಿಮಾನ, ಡೀಲಿಂಕ್ ಮಾಡಿಸ್ಬಿಡ್ತಾರೆ, ಮಾಡಿಸಿಬಿಟ್ಟು ಸ್ವಪ್ರಪಂಚ ಕರ್ಕೊಂಡು ಹೋಗ್ತಾ ಇದ್ದಾನೆ. ಅದಕ್ಕೆ ಉತ್ಕರ್ಷತ್ವ ಉತ್ಕರ್ಷ, ಉತ್ಕೃಷ್ಟತೆಯ ಕರ್ಷಣ, ಇಲ್ಲಿ ಅಲ್ಲಿ ಎಳ್ಕೊಂಡು ಹೋಗ್ತಾನೆ, ಅದರಿಂದ ಏನಂತ ಕರೀತಾರೆ ಅಭಿಮಾನ ಬಿಡಿಸೋದು ಉತ್ಕರ್ಷ, ಮತ್ತು ಬೇರೆ ಲೋಕ ಕೊಯ್ಯೋದ್ರಿಂದ ಭೋಗಾನುಭವ ಬಂತು. ಅದಕ್ಕೋಸ್ಕರ ತೈಜಸ್ ರೂಪ ಏನು ಮಾಡ್ತಾ ಇದೆ ಈಗ, ಅವನಿಗೆ ವಿಶೇಷವಾದ ಉತ್ಕರ್ಷವನ್ನು ಕೊಡೋದ್ರಿಂದಾಗಿಯೇ ಊ ಅಂತ ಹೆಸರು. ಆ ಊ ಮೂರನೇದು ತಜ್ಞಾನಿ ಜ್ಞಾನ ನಿತ್ಯತ ಅಂತ ತಿಳ್ಕೊಂಡ್ಬಿಟ್ರೆ, ಜ್ಞಾನ ನಿತ್ಯತ್ವ ಹೊಂತಾನೆ ಅಂದರೆ ಏನು, ಓದಿದ ಜ್ಞಾಪಕ ಇರುತ್ತೆ ಫಸ್ಟ್ ಜ್ಞಾನ, ಅದು ಓದಿ 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 ಮರ್ತೋಗೋದಿಲ್ಲ, ಫಸ್ಟ್ ಆಫ್ ಆಲ್ ಓದಿ ತಿಳಿಯುತ್ತೆ, ಫಸ್ಟು ತಿಳಿದಿದ್ದು ಉಳಿಯುತ್ತೆ, ಉಳಿದಿದ್ದು ಬೆಳೆಯುತ್ತೆ, ಮತ್ತು ಮುಂದಿನ ಜನ್ಮಕ್ಕೆ ಬರುತ್ತೆ, ಮತ್ತು ಮಕ್ಕಳಿಗೆ ಶಿಫ್ಟ್ ಆಗುತ್ತೆ. ಹೇಗೆ ರಕ್ತದಲ್ಲಿರೋ ರೋಗಗಳೆಲ್ಲ ಮಕ್ಕಳಿಗೆ ಹೋಗೋದಿಲ್ಲ, ಶುಗರ್ಗಿಗರೆಲ್ಲ ಮಕ್ಕಳಿಗೆ ಶಿಫ್ಟ್ ಆಗ್ತದಲ್ಲ, ಆ ರೀತಿ ಜ್ಞಾನ ಕೂಡ ಏನಾಗ್ತದೆ, ಜ್ಞಾನ ಕೂಡ ಶಿಫ್ಟ್ ಆಗ್ತದೆ ಅಂತ ಹೇಳ್ತಾರೆ. ಯಥಾಯೋಗ್ಯವಾಗಿ ಜ್ಞಾನ ಕೂಡ ಬರೋದ್ರಿಂದ ಬಾರನ್ ದೊಡ್ಡವ್ರ ಮಗ ಅಂತ ಹೇಳೋ ಒಂದು ಮಹತ್ವ ಬಂದ್ಬಿಡ್ತಾಗಲೇ, ಕಳ್ಳನ ಮಗ ಒಂಥರ ಕಳ್ಳತನದ ಟ್ರೆಂಡ್ ಸೇರಿಕೊಂಡಿರ್ತಾಗಲೇ, ರಕ್ತಗತವಾಯಿತು ಅಂತಾರಲ್ಲ ಆ ಥರ. ಸೊ ಜ್ಞಾನ ಸಂತತಿಯಲ್ಲಿ ಬರೋದು ಒಂದು, ಅವ್ರ ಸಂತತಿಯಲ್ಲಿ ಬರೋದು ಒಂದು, ಎರಡು ರೀತಿಯೂ ಬರುತ್ತೆ. ಅದಕ್ಕೆ ಯಾರು ಶಿಷ್ಯ ಅಂತ ಕೇಳಬೇಕಾದ್ರೆ ಆ ಕ್ವಾಲಿಟಿ ಬಂದಿರುತ್ತೆ ಅಂತ ಅರ್ಥ. ಆ ಕ್ವಾಲಿಟಿ ಏನಾಗಿರುತ್ತೆ, ಯಾವ ಕಾಲೇಜಲ್ಲಿ ಓದಿದ್ದಿ, ಯಾವ ಇನ್ಸ್ಟಿಟ್ಯೂಷನ್ ಅಂತ ಕೇಳಿದಾಗ ಆ ಕ್ವಾಲಿಟಿ ಇರಬೇಕು ಅದರೊಳಗೆ, ಗೊತ್ತಾಯ್ತಾ ಇಲ್ಲ. ಯಾವ ಪದಾರ್ಥದಲ್ಲಿ ಮಾಡಿರ್ತಾರೋ, ಜೇನಾಗಿ ಸಿಹಿ ಮಾಡಿದಾಗ ಜೇನಿನ ಗುಣನೇ ಬಂದಿರುತ್ತೆ, ಸಿಹಿನಲ್ಲೂ ಕೂಡ ಜೇನು ಬೇರೆ ಸಿಹಿ ಬೇರೆ ಸಕ್ಕರೆ ಸಿಹಿ ಬೇರೆ, ಸಿಹಿಯಲ್ಲೂ ಭಾಳ ವ್ಯತ್ಯಾಸ, ಬೆಲ್ಲದ ಸಿಹಿ ಬೇರೆ, ಆ ಸಿಹಿ ಹ್ಯಾ ಸೇರಿಕೊಂಡಿರುತ್ತೆ ಆ ರೀತಿಯಲ್ಲಿ ಆಗುತ್ತೆ. ಆಪ್ನೋತಿ ಅದರ ದೇಹದಲ್ಲಿ ಏನಿದೆ, ಇದರಲ್ಲಿ ಏನಿದೆ ಅಂತ ಹಾರಾಡ್ತಾ ಇದ್ದೀನಿ ಜನಗಳೆಲ್ಲ, ಹುಚ್ಚುಗಳು ಅಂತ ಅರ್ಥ. ಏನಿದೆ ಅಂತ ಹೇಳೋದಾಗಿದ್ರೆ ಎಲ್ಲರೂ ಏನೋ ಆಗಿಬಿಡ್ತಿದ್ರು, ವ್ಯತ್ಯಾಸ ತೋರಿಸ್ಲೇಬೇಕದು. ಮನುಷ್ಯರಲ್ಲಿ ಜಾತಿ ಇಲ್ಲ ಅಂತಾರೆ, ಮಾವಿನ ಹಣ್ಣಲ್ಲಿ ಎಷ್ಟು ಜಾತಿ ಇದೆ ಹಾಗಿದ್ರೆ? ಎಷ್ಟು ಸೊಳ್ಳೆಗಳಲ್ಲಿ 1500 ವೆರೈಟಿ ಸೊಳ್ಳೆ ಇವೆ ಅಂತೆ, 1500 ವೆರೈಟಿ ಸೊಳ್ಳೆಗಳು, ಗೊತ್ತಾಯ್ತಾ? ಇದು ನೆನ್ಪಿಟ್ಕೊಂಡೆ ಬರ 80 ಲಕ್ಷ ಇದ್ರು 84 ಲಕ್ಷದೊಳಗೆ ಅವೆಲ್ಲ ಸೇರುತ್ತೆ. ಸೈಂಟಿಫಿಕಲಿ ಕರೆಕ್ಟ್, ಮತ್ತೆ ಎಷ್ಟೆಷ್ಟು ವೆರೈಟಿ ಅಂತೇಳಿ, ಒಂದೊಂದು ರೋಗದಲ್ಲಿ ಎಷ್ಟೋ ವೆರೈಟಿಗಳು. ಮತ್ತೆ ಒಂದೇ ಮಲೇರಿಯಾ ಇಲ್ಲ, ಮಲೇರಿಯಾದಲ್ಲಿ ಅನೇಕ ವೆರೈಟಿ ಮಲೇರಿಯಾಗಳು, ಫ್ಲೂನಲ್ಲಿ ಅನೇಕ ವೆರೈಟಿ ಫ್ಲೂಗಳು, ಅಂದರೆ ಎಷ್ಟು ವ್ಯತ್ಯಾಸ ವೈರಸ್ಗಳಲ್ಲಿ ಭೇದ ಅಂತ ಆಯ್ತಲ್ಲ. ಇದೆಲ್ಲ ಅರ್ಥ ಮಾಡಿಕೊಂಡ್ರೆ ಜ್ಞಾನ ನಿತ್ಯ ತಾಮನ ಪದ ತಿಳಿ. ಆಪ್ನೋತಿ ದೇಹಾದುತ್ಕೃಷ್ಟ್ಯ ಸ್ವಾತ್ಮಾನಂ ಸರ್ವಮೋಕ್ಷೀಣಾಂ ಮಧ್ಯಸ್ಥಸ್ಥಭವೇತ್ ಸ್ನೇಹಾತ್ ದೋಷಾಭಾವಾಚ್ಯ ಸರ್ವಶಃ. ದೇವರಿಗೆ ಮಧ್ಯಸ್ಥ ಅಂತ ಕರೀತಾರೆ, ಯಾತಕ್ಕೆ ಅಂದರೆ ಅವನಿಗೆ ಯಾರ ಮೇಲೂ ಕೂಡ ವೈಯಕ್ತಿಕ ಸ್ನೇಹ ಇಲ್ಲ, ಮತ್ತು ಇನ್ನೇನು ದೋಷ ಇಲ್ಲ. ಅದಕ್ಕೋಸ್ಕರ ಸಮಾನ ಸಮಾನ ಅಂತ ಹೆಸರು, ದೇವ ಸಮಾನ ಅಂತ ಹೆಸರಿದೆ. ಸಮಾನ ವಿಷ್ಣು ಸಹಸ್ರನಾಮದ ಸಮಹ ಅಂದ್ರೆ ಒಂದೇ, ಸಮಾನ ಅಂದ್ರೆ ಒಂದು, ಈ ರೀತಿ ಅರ್ಥ. ಎಲ್ರಿಗೂ ಸಮಾನನಾಗಿರ್ತಾನೆ, ನಾವು ದೇವರಿಗೆ ಸಮಾನ ಆಗ್ತೀವಿ ಅಂತ ಅರ್ಥ ಅಲ್ಲ. ಎಲ್ಲ ರೂಪಗಳಲ್ಲೂ ದೇವರೇನಾಗಿದ್ದಾನೆ, ಸಮಾನನಾಗಿದ್ದಾನೆ. ಅಷ್ಟು ಎಲ್ಲರ ಬಗ್ಗೆ ಹೇಗೆ ನಡ್ಕೋತಾನೆ, ಸಮಾನ ನಡ್ಕೋತಾನೆ ಅಂದರೆ ನಿಷ್ಪಕ್ಷಪಾತ ನಡ್ಕೋತಾನೆ ಅಂತ ಅರ್ಥ. ಸ್ವಾತ್ಮನಿ ಅಂತರ್ಗಮಯತಿ ಮಾನಮಂತರ್ಗತಿ ಸ್ಮೃತ ಜೀವಮಂತರ್ಗತಂ ಕೃತ್ವ ತಜ್ಞಾನಲಯಕೃತ್ಯತಃ ಸ್ವಾಂತಂ ಸ್ವಾತ್ಮನಿ ಅಂತರ್ಗತಂ ಅಂತರ್ಗಮಯತಿ ಪ್ರಾಜ್ಞರೂಪದಿಂದ ಮಾನಂ ಅಂತರ್ಗತಿ ಆ ಊ ಮಾ ಶಬ್ದಕ್ಕೆ ಅಂತರ್ಗತಿ ಅಂತ ಹೆಸರು. ಆ ಅಂದರೆ ವಿಶ್ವ, ಊ ಅಂದರೆ ತೇಜಸ, ಮಾ ಅಂದರೆ ಪ್ರಾಜ್ಞ. ಯಾತಕ್ಕೆ ಮಾ ಅಂದರೆ ಪ್ರಾಜ್ಞ ಅಂದರೆ ಅಂತರ್ಗಮಯತಿ ಮಾನಂ ಅಂತರ್ಗತಿ ಸ್ಮೃತ. ಮಾನ ಶಬ್ದಕ್ಕೆ ಅಂತರ್ಗತಿ ಅಂತ ಅರ್ಥ ಇರೋದರಿಂದ ಮಾ ಮಾತ್ರ ಎಂದ ವಾಚನ ಆದಂಥ ಪ್ರಾಜ್ಞ ರೂಪ ಅಂತರ್ಗಮನವನ್ನು ಮಾಡ್ತಾನೆ ಜೀವನಿಗೆ. ಜೀವಂ ಅಂತರ್ಗತಂ ಕೃತ್ವ ತಜ್ಞಾನ ಲಯಕೃದ್ಯತಃ ಬಾಹ್ಯಜ್ಞಾನ ಪೂರ್ತಿ ತೆಗೆದುಹಾಕಿಬಿಡ್ತಾನೆ. ಪ್ರಾಜ್ಞೋ ಮಾನಮಪೀತಿಶ್ಚ, ಮಾನ ಶಬ್ದಕ್ಕೆ ಅಪೀತಿ ಅಂತ ಇನ್ನೊಂದು ಅರ್ಥ ಇದೆ, ಅಂದರೆ ಏನೋ ನಿದ್ರೆ ಕೊಡೋದು ಅಂತ ಅರ್ಥ ಪೂರ್ತಿಯಾಗಿ. ತಜ್ಞೋಪೇವಂ ವಿಮುಕ್ತಿಗಃ, ಇದೆಲ್ಲ ಸರಿಯಾಗಿ ತಿಳ್ಕೊಂಡು ಏನು ಉಪಯೋಗ ನಮಗೆಲ್ಲ, ಯಾಕೆ ಹೇಳ್ತೀರಿ ಅಂತ ಕೇಳಿದರೆ ಮುಕ್ತಿಗೆ ಸಾಧನ ಆಗುತ್ತೆ ಅಂತ ಹೇಳ್ತೀವಿ. ಇವೆಲ್ಲ ತಿಳುವಳಿಕೆ ಯಾತಕ್ಕೆ ಉಪಯೋಗ, ಮುಕ್ತಿಗೆ ಸಾಧನ ಆಗುತ್ತೆ. ಒಳ್ಳೆ ಡ್ರೈವರ್ಗೆ ಒಂದು ಏನು ಕೊಟ್ಟರು ತೋರಿಸ್ತು, ರೋಡ್ ಮ್ಯಾಪ್ ತೋರಿಸ್ತಾರೆ, ಅವ್ರ ಜರ್ನಿಗೆ ಎಷ್ಟು ಉಪಯೋಗ ಆಯ್ತು ಅದರಿಂದ ಹೋಗ್ತಾನೆ. ಎಲ್ಲ ಎಕ್ಸ್ಪ್ಲೇನ್ ಮಾಡಿ ಕೊಟ್ಬಿಟ್ರೆ ಜರ್ನಿ ಸುಲಭ ಆಯ್ತಾಗ, ಹುಡ್ಕೊಂಡು ಹೋಗಿ ಎಷ್ಟು ಕಷ್ಟ ಆಗುತ್ತಾಗ. ಮತ್ತು ಟೈಮ್ ಬೌಂಡ್ ಇದ್ದಾಗ ಟೈಮ್ ಮಿಸ್ ಆಗಿಬಿಟ್ರೆ ಹೋಗೇ ಬಿಡುತ್ತೆ, ಗೊತ್ತಾಯ್ತಾ? ಟೈಮ್ ಲೇಟ್ ಆಗಿದ್ರೆ ಕೆಲವು ಸಲ ಲೇಟ್ ಆದರೆ ನಾಟಲ್ಲಿ ಹೊಟ್ಟಂದ್ರೆ ಕತೆನೇ ಮುಗೀತು ಅಂತ. ಸಮಾನ, ಎಲ್ಲರಿಗೂ ಸಮಾನ ಯೋಗ್ಯತೆ ಇದ್ದಿದೆ. ಉದಾಹರಣೆಗೆ ಮೇಷ್ಟ್ರು ಸಮಾನ, ಎಲ್ರಿಗೂ ಒಂದೇ ಮಾರ್ಸ್ಕೊಡ್ತಾನ? ಸಮಾನ ಅಂದರೆ ನಿಷ್ಪಕ್ಷಪಾತಿ ಮೇಷ್ಟ್ರು, ಆದರೆ ಎಲ್ಲರಿಗೂ ಒಂದೇ ಮಾರ್ಸ್ಕೊಡೋದಿಲ್ಲ. ಯಾಕೆ? ಬರೆದಿರ್ತಕ್ಕಂತೆ ಕೊಡ್ತಾರೆ, ಇಲ್ಲಿ ಸಾಧನೆ ತಕ್ಕಂತೆ ಫಲ ಕೊಡ್ತಾರೆ. ಸಾಧನೆ ಹೇಗೆ ಮಾಡ್ತಾರೆ? ಸ್ವರೂಪ ತಕ್ಕಂತೆ ಸಾಧನೆ ಮಾಡ್ತಾರೆ, ಸ್ವರೂಪ ತಕ್ಕಂತೆ ಸಾಧನೆ, ಸಾಧಕ ತಕ್ಕಂತೆ ಫಲ. ಸಾಧನಸ್ಯ ಉತ್ತಮತ್ವೇನ ಸಾಧ್ಯಂಚ ಉತ್ತಮ ಮಾಪ್ನೆಯು. ಹುಡುಗ ಸರಿಯಾಗಿ ಓದ್ತಿರ್ತಾನೆ, ಇನ್ನೂ ಪರೀಕ್ಷೆ ಆಗಿಲ್ಲ, ಚೆನ್ನಾಗಿ ಒಳ್ಳೆ ಮಾರ್ಕ್ಸ್ ಬರ್ತದೆ ಅಂತೇಳಿ ಮೊದಲೇ ಹೇಳ್ಬಿಡ್ತಾರೆ. ಯಾಕೆಂದರೆ ಎಷ್ಟು ಕಷ್ಟಪಟ್ಟು ಓದ್ತಾನಲ್ಲ, ಅದು ಒಂದು. ಮತ್ತೆ ಓದಿದ್ದು ಗೊತ್ತಿಲ್ಲ ಅವನಿಗೆ, ರ್ಯಾಂಕ್ ಓ ಚೆನ್ನಾಗಿ ಓದಿರ್ಬೇಕಾಗಿದ್ರೆ, ಗೊತ್ತಾಯ್ತಾ? ನೀವು ನೋಡಿದ್ರಿಂದ ನೋಡೋದು, ಅದು ಕಾರಣಾನುಮಾನ ಕಾರ್ಯಾನುಮಾನ ಅಂತ ಹೇಳಿದ್ರು. ಓದೋದು ಕಾರಣ, ಸರಿಯಾಗಿ ಓದ್ತಿದ್ರೆ ಪ್ರೇರಣೆ ಬರುತ್ತೆ ಎಂಬುದು ಕಾರಣಾನುಮಾನ. ಅದೇ ರಿಸಲ್ಟ್ ನೋಡಿ ತಿಳ್ಕೊಂಡ, ಚೆನ್ನಾಗಿ ಓದಿರಬೇಕು ಅಂತ. ಅದೇನದು? ಅದು ಕಾರಣದಿಂದ ಕಾರ್ಯ, ಕಾರ್ಯದಿಂದ ಕಾರಣ, ಕಾರ್ಯದಿಂದ ಕಾರಣ ಊಹಿಸಿದಾಗ ಕಾರ್ಯಾನುಮಾನ. ಇದೆಲ್ಲ ಹಿಂದೆ ಬಂದೆ ಪ್ರಮಾಣ ಪದ್ಧತಿ ಹೇಳ್ಬಿಟ್ಟಿದ್ದಾರೆ. ಕಾರಣಾನುಮಾನ ಕಾರ್ಯಾನುಮಾನ ಅಕಾರಣ ಕಾರ್ಯಾನುಮಾನ ಅಂತ ಇನ್ನೊಂದು. ಕಾರ್ಯಕಾರಣ ಭಾವ ಇಲ್ಲದೆ ಹೋದ ಕಾಲಕ್ಕೆ ಒಂದಕ್ಕೊಂದು ತಿಳ್ಕೊಂಡು ಏನಂತ ಹೇಳಿದ್ರೆ ಅದಕ್ಕೆ ಅಕಾರಣ ಕಾರ್ಯಾನುಮಾನ ಅಂತ ಹೇಳಿದ್ರು. ಹೌದು, ವಾಸನಮಯ ಅಂತ ಹೇಳಿಲ್ಲ, ಈಗ ವಾಸನಮಯವಾದ ದೇಹ ಹೇಳಿದ್ದಾರೆ. ಸ್ವ ಮಾಯಾ ಮಾತ್ರ ಅಂತೂ ಕಾಸ್ತೆ ಏನು ಅನಭಿಯುಕ್ತ ಸ್ವರೂಪತ್ವ ಭಾಷ್ಯದಲ್ಲಿ ಬಂತದ್ದು, ಪರ ವಾಸನಾಮಯವಾದ ರೂಪ. ಉದಾಹರಣೆಗೆ ಫೋಟೋ ನೋಡಿ, ನಾವು ಅಪ್ಪನ ಫೋಟೋನ ತೋರಿಸ್ತೇವೆ. ಪೇಪರ್ ಮೆಟೀರಿಯಲ್ ಏನದು? ಪೇಪರ್ ರಕ್ತ ಮಾಂಸದ ಮೆಟೀರಿಯಲ್ ಅಲ್ಲ, ಅದು ಪೇಪರ್ ಮೆಟೀರಿಯಲ್. ಬಟ್ ಕರಿಬೇಕು ಏನಂತ ಕರಿತೇವೆ? ನಮ್ಮಪ್ಪ ನಮ್ಮಮ್ಮ ಅಂತ ಕರಿತೇವೆ. ಆ ರೀತಿಯಲ್ಲಿ ಸ್ವಪ್ನದ ವಾಸನಾಮಯ ಅಂದರೆ ಆ ರೀತಿಯ ವಾಸನಾಮಯ. ಅದು ಕಲರ್ ಫೋಟೋ ಆದರೆ ಮತ್ತೆ ಡಿಫ್ರೆನ್ಸ್ ಆಯಿತು. ಬ್ಲ್ಯಾಕ್ ಆ್ಯಂಡ್ ವೈಟ್ ಕಲರ್ ಫೋಟೋ ಬೇರೆ, ಮೆಟಲ್ ಮಾಡಿಸಿ ಇನ್ನೂ ಜೋರಾಯಿತು. ಮೆಟಲ್ ಮಾಡಿಸಿಟ್ರೆ ಇನ್ನೂ ಎಷ್ಟೋ ವರ್ಷ ಬಾಳಿಕೆ ಬರೋಕ್ಕಾಗುತ್ತೆ. ಮತ್ತು ಫೋಟೋ ತೆಗೆದಾಗಿರೋ ಕ್ಲಾರಿಟಿ ಪೇಂಟಿಂಗ್ನಲ್ಲಿ ಸ್ವಲ್ಪ ಕಡಿಮೆ ಆಗುತ್ತೆ, ಆ ಪೇಂಟರ್ ಕ್ವಾಲಿಟಿ ಮೇಲೆ ಡಿಪೆಂಡ್ ಆಗುತ್ತೆ. ಫೋಟೋದಾಗ ಮಾತ್ರ ಹೆಚ್ಚಿದ್ದು ಬರುತ್ತೆ. ಮತ್ತು ರೆಸೊಲ್ಯೂಷನ್ ಮಾಡಿರಿ, ಅಲ್ಲಿ ಕೂಡ ಫೋಟೋದಲ್ಲಿ ಏನಾಗುತ್ತಾಗ ಡಲ್ಟಿ ಕ್ಯಾಮರಾ, ಇವ್ರು ಅವನಂತ ಸರ್ಟಿಫೈ ಮಾಡೋಕ್ಕಿಟ್ಟು ಆ ರೀತಿ ಇರ್ತದೆ. ಈಗ ನೋಡಿದ ತಕ್ಷಣ ಗೊತ್ತಾಗಿರುತ್ತೆ. ಅವೆಲ್ಲ ಮತ್ತು ಬರೀ ತಾರತಮ್ಯನೆ. ಆಚಾರ್ಯ ಹೇಳಿ ಸಿದ್ಧಾಂತ ಎಲ್ಲ ಸ್ಟೆಪ್ಪಲ್ಲೂ ಕಾಣುತ್ತೆ. ಆ ಫಾಲೋ ಮಾಡೋದು ಅವ್ರನ್ನ, ಬೈಯೋದು ಅವ್ರನ್ನ, ಮಧ್ಯಸ್ಥ ಅದು ನ್ಯೂಟ್ರಲ್ ಅಂತ ಅರ್ಥ. ಚಾಚೆ ಹಾಗಲ್ಲ, ನ್ಯೂಟ್ರಲ್ ಅಂತ ಮಧ್ಯಸ್ಥರು ನ್ಯಾಯ ತೀರ್ಮಾನ ಮಾಡಬೇಕೀಗ. ಯಾರನ್ನು ಕೊಡಿಸ್ತಾರೆ? ಮಧ್ಯಸ್ಥರನ್ನು ಕೊಡಿಸ್ತಾರೆ. ಏನರ್ಥ? ಇವನ ಕಡೆ ಇಲ್ಲ ಅವನ ಕಡೆ ಇಲ್ಲ, ಅವನು ವಿಷಯ ಕೇಳಿ ತೀರ್ಮಾನ ಕೊಡ್ತಾನೆ ಆ ಅರ್ಥದಲ್ಲಿ. ಮಧ್ಯಸ್ಥ ಸುಮ್ಮನೆ ಎದ್ದೆ ಹೊಡಿತಾನೆ ಅಂತ ಅರ್ಥ ಅಲ್ಲ. ಏನು ಮಾಡ್ತಾನೆ ಪರಮಾತ್ಮ ನ್ಯೂಟ್ರಲ್ ಆಗಿರ್ತಾನೆ. ಇವನು ಇವ ಸಾಧನೆ ನೋಡ್ತಾನೆ ಅವರವರಿಗೆ ಅವರವರ ಗತಿಯ ಅವ್ರೇನು ಕೊಡಬೇಕು ಅದು ಪರಮಾತ್ಮ ಕೊಡ್ತಾನೆ. ಇದು ಸ್ವಲ್ಪ ಕೂಡ ವ್ಯತ್ಯಾಸ ಮಾಡೋದೇ ಇಲ್ಲ. ಅದು ಪ್ರಾಜ್ಞೋ ಮಾನಮಪಿ ತಿಶ್ಚ ತಜ್ಞೋಪ್ಯೇ ಮಮ್ಮಿ ಮುಕ್ತಿಗಃ ವ್ಯಾಪ್ತಿಯ ಅಂತರ್ಗಮಯೇತ್ ಸರ್ವಂ ದುಃಖಾತ್ಯಂತ ವಿಲಾಪಯೇತ್. ತಾನು ಪರಮಾತ್ಮ ಒಳಗೆ ಇಟ್ಕೊಂಡು ಹತ್ರ ಇಟ್ಕೊಂಡು ದುಃಖಾದಿಗಳನ್ನ ಇಲ್ಲದ ಮಾಡ್ತಾನೆ. ನಿದ್ರಾವಸ್ಥೆಯಲ್ಲಿ ಏನಾಗುತ್ತೆ ದುಃಖಾನುಭವ ಇಲ್ಲ. ಅಣೂನಾಮ ಅಪಿ ಜೀವಾನಾಂ ಪ್ರಕಾಶೋ ವ್ಯಾಪಕೋ ಭವೇತ್. ಇವರೆಲ್ಲ ಭಾರಿ ಅಣುಗಳು. ಆದರೆ ಪರಮಾತ್ಮ ಏನು ಮಾಡಿಸ್ತಾನೆ ಅದನ್ನು ಅಣುರೂಪದಿಂದ ಅವನು ಅಭಿಯುಕ್ತ ಪ್ರಕಾಶವನ್ನು ವ್ಯಾಪ್ತಿಗೊಳಿಸ್ತಾನೆ. ಕಸ್ತೂರಿ ಇಷ್ಟೇ ಇಷ್ಟಿದೆ ಉಜ್ಜಿಬಿಡ್ತಾರೆ. ಇಷ್ಟೆಲ್ಲ ವಾಸ್ತೆ ಬರಲಿಕ್ಕೆ ಶುರುವಾಗುತ್ತೆ. ಅದು ಕಸ್ತೂರಿಗೆ ತನ್ನ ಉಜ್ಜಿಗೊಳ್ಳೋ ಶಕ್ತಿ ಅದಕ್ಕಿಲ್ಲ. ಇನ್ನೊಬ್ರು ಮಾಡಬೇಕು. ದೇವರು ಹಾಗೆ ಮಾಡ್ತಾನೆ ಅದನ್ನು. ಅಣೂನಾಮಪಿ ಜೀವಾನಾಂ ಪ್ರಕಾಶೋ ವ್ಯಾಪಕೋ ಭವೇತ್. ಅಂಡ ಮಾತ್ರೇ ಬಹಿಶ್ಚಾಪಿ ದೇವತಾನಾಂ ಯಥಾಕ್ರಮಂ. ಅಂಡ ಮಾತ್ರೇ ಬಹಿಶ್ಚಾಪಿ ಬ್ರಹ್ಮಾಂಡದಲ್ಲೇ ಬ್ರಹ್ಮಾಂಡದ ಹೊರಗೆ ತಾರತಮ್ಯ ಕ್ರಮದಲ್ಲಿ ಆಗುತ್ತೆ. ಅಥೋ ಅಂತರ್ಗಮನಂ ಮುಕ್ತೌ ಜೀವೇಶು ಜಗತೋ ಭವೇತ್ ಇತಿ ಬ್ರಹ್ಮತರ್ಕೆ. ಪ್ರತಿನಿತ್ಯ ಅಂತರ್ಗಮನ ಪ್ರಾಜ್ಞ ರೂಪದಲ್ಲಿ ಪಳೆಯ ಕಾಲದಲ್ಲಿ ಅಖಿಲಂ ಜಠರೇ ನಿಧಾಯ ಎಲ್ಲ ಇಟ್ಕೊಂಡ್ಬಿಡ್ತಾರೆ. ಇಲ್ಲಿ ಇಂಡಿವಿಜುವಲಾಗಿ ಇಟ್ಕೊತಾರೆ, ಅಲ್ಲಿ ಕಲೆಕ್ಟಿವ್ ಇಟ್ಕೊಂಡ್ಬಿಡ್ತಾರೆ. ಅದು ಪ್ರಳಯ. ಒಬ್ಬೊಬ್ಬರನ್ನ ಇಟ್ಕೊಂಡ್ರೆ ಒಬ್ಬೊಬ್ಬರ ಸತ್ರ ಸಾವು, ನೂರಾರು ಜನ ಸಕ್ಕರೆ ಎಲ್ಲ ಸತ್ತೋಗ್ಬಿಟ್ರೆ ಪ್ರಳಯ. ಒಬ್ಬೊಬ್ಬರು ಸಾಯೋದು ಬೇರೆ, ಎಲ್ಲರೂ ಸಾಯೋದು ಬೇರೆ. ಒಬ್ಬೊಬ್ಬರು ಸಾಯೋದು ನಡೆದೇ ಇರುತ್ತೆ. ಆ ಪ್ರಳಯನೂ ದೇವರೇ ಮಾಡಿಸೋದು, ಮಾಸ್ ಪ್ರಳಯನೂ ದೇವರೇ ಮಾಡಿಸೋದು. ಯಾಕೆ ಬಂತ ಮುಕ್ತಿಯಲ್ಲಿ ಅಣು ನಾಮ ಬೀಜ ಅಲ್ಲಿ ಮುಕ್ತಿಯಲ್ಲಿ ಸುಖ ಕೊಡ್ತಾನೆ ಅಂತ ಹೇಳಿದ್ರಿ, ನಿದ್ರೆಯಲ್ಲಿ ಸುಖ ಕೊಡ್ತಾನೆ ಅಂತ ಹೇಳಿದ್ರಿ, ಹೇಗೆ ಸಾಧ್ಯ ಅಂತ ಕೇಳಿದರೆ ಪರಮಾತ್ಮ ಏನು ಮಾಡ್ತಾನೆ, ಪ್ರಕಾಶದ ವ್ಯಾಪ್ತಿಯನ್ನು ಕೊಡ್ತಾನೆ. ಯಾಕಂದ್ರೆ ನಾನು ಇದ್ದೆ ಅಣು ಜೀವ, ನಾನು ಸುಖವಾಗಿ ಮಲಗಿದ್ದೆ, ದೇಹ ಹಗುರಾಯಿತು ಅಂತ ಹೇಳ್ತಾನೆ. ಈ ಪ್ರಕಾಶ ಎಲ್ಲಿಂದ ಬಂತು? ದೇವರ ಆಡಿತು, ಕೊಟ್ಟಿದ್ದಕ್ಕೆ ಬಂತು. ಇಲ್ಲೋರಿ ಒಂದು ಅಂಶದ ಅನುಭವ ಆಗಬೇಕಾಗಿತ್ತು. ಇಡೀ ದೇಹಕ್ಕೆ ಬರೋ ಮುಟ್ಟಿತು ಅಂತ ಹೇಳಿ ಹಬ್ಬ ದೇಹ ಪೂರ್ತಿ ಹಗುರಾಯಿತು ಅಂತ ಹೇಳ್ತಾನೆ. ಹೇಳ್ಬೇಕಾದ್ರೆ ಇರೋ ಜೀವ ಅಣು, ದೇವರ ಹತ್ರ ಹೋಗಿದ್ದಾನೆ, ಅಣು ಜೀವ ಹೋಗಿದ್ದಾನೆ, ಇಡೀ ದೇಹಕ್ಕೆ ಸುಖ ಅನುಭವ ಅಂತ. ಯಾತಕ್ಕೆ ದೇವರು ಮಾಡಿದ್ದು ಪ್ರಕಾಶಶ್ಚ. ಹೌದು, ಸುಷುಪ್ತಿಯಲ್ಲಿ ಸುಖಾನುಭವ. ಜೀವಾನಾಂ ಪ್ರಕಾಶೋ ವ್ಯಾಪಕೋ ಭವೇತ್. ಅಂಡ ಮಾತ್ರೇ ಬಹಿಶ್ಚಾಪಿ ದೇವತಾನಾಂ ಯಥಾಕ್ರಮಂ. ಅಥೋ ಅಂತರ್ಗಮನಂ ಮುಕ್ತೌ ಜೀವೇಶು ಜಗತೋ ಭವೇತ್. ಆದ್ದರಿಂದ ಮುಕ್ತಿಯಲ್ಲಿ ಜೀವ ಎಲ್ಲ ಜೀವರಿಗೂ ಜೀವೇಶು ಜಗತಃ ಭವೇತ್. ಪರಮಾತ್ಮ ಇಡೀ ಜೀವರೊಳ ಪರಮಾತ್ಮ ವ್ಯಾಪ್ತನಾಗ್ತಾನೆ, ತನ್ನೋಡಿ ಎಲ್ಲರೂ ಇಟ್ಕೊಂಡ್ಬಿಡ್ತಾನೆ ಅಂತ ತಿಳಿಸಿದರು. ಉತ್ಕರ್ಷ ದೇವ ಜ್ಞಾನ ಸಂತತಿಂ ಅಲ್ಲಿಗಿರಲಿ. ಇನ್ನು ನಾಳೆ ದಿವಸಕ್ಕೆ ಅದು ಆ ಖಂಡ ಮುಗಿಯುತ್ತೆ, ಅದು ಭಾಷ್ಯನೂ ಮುಗಿಯುತ್ತೆ. ಇನ್ನು ಖಂಡಾರ್ಥ ಓದಬೇಕು ಇದಕ್ಕೆ. ಅದನ್ನು ನಾಳೆ ಪಾಠ ಇರೋದಲ್ಲ, ಊರಲ್ಲಿರಲ್ಲ. ನಾಳೆ ನಾಡಿದ್ದು ಬೆಳಿಗ್ಗೆ ಇರುತ್ತೆ ಮಾಮೂಲು. ನಾಡಿದ್ದು ಬೆಳಿಗ್ಗೆ ಬಹುಶಃ ಶುಕ್ರವಾರ ಶನಿವಾರಕ್ಕೆ ಮುಗಿಬೋದು ಏಕಾದಶಿ. ಹಾಂ, ಶನಿವಾರ ಏಕಾದಶಿ. ಓಂ. ಆಮೇಲೆ ಶುಕ್ರವಾರ ಸಾಯಂಕಾಲ ಪುಸ್ತಕ ಬಿಡುಗಡೆ, ಮಧ್ವ ಭಾರತ ಪುಸ್ತಕ ಉತ್ತರಾದಿ ಮಠದಲ್ಲಿ. ಬೇಜಾರು ಶಿಲ್ಪಿಗಳು ಬರ್ತಾರೆ, ಉತ್ತರಾಮಠ ಸ್ವಾಮಿಗಳು ಬರ್ತಾರೆ, ಇಬ್ಬರು ಸಹ. ಸಾಯಂಕಾಲ 6 ಗಂಟೆ ಕಾರ್ಯಕ್ರಮ ಶುಕ್ರವಾರ ಸಾಯಂಕಾಲ ದಶಮಿ. ಹಾಂ, ಎಲ್ಲ ಆಯಿತಾ? ಎಲ್ಲ ಆಗಿದೆ. ಹಾಂ, ಸರಿ, ಆಗಲಿ. ಓಂ ಜನ್ಮಾದ್ಯಶ್ಚ ಯಥೋನ್ಮಯಾದಿತರತಶ್ಚಾರ್ಥೇಶ್ವ ವಿಘ್ನಸ್ವರಾಟ್ ತೇನೇ ಬ್ರಹ್ಮ ಹೃದಯ ಆದಿ ಕವಯೇ ಮುಹ್ಯಂತಿ ಯಂ ಸೂರಯಃ ತೇಜೋ ವಾರಿ ಮೃದಾಂ ಯಥಾ ವಿನಿಮಯೋ ಯತ್ರೇದ ಯತ್ರ ತ್ರಿಸರ್ಗೋ ಮೃಷಾ ಸದಾ.